ಯಥಾವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಯಾವುದಾಯ್ತೀಗ ತ್ವಯಾ ಖಲು ಪುರಾಣಾನಿ, ಅದೆಲ್ಲ ಆಯ್ತು. ನೀವೆಲ್ಲ ಏನು ಮಾಡಿದ್ದೀರಿ, ಪುರಾಣ ಓದ್ಕೊಂಡ್ಬಿಟ್ಟಿದ್ದೀರಿ, ನಿಮಗೆಲ್ಲ ಗೊತ್ತಿದೆ, ಪ್ರವಚನ ಕೂಡ ಮಾಡಿಬಿಟ್ಟಿದ್ದೀರಿ. ಅತೀತ ಅನಾಗತ ವಿಧೋವ, ನೀವು ಭಾರತಾದಿ ಪುರಾಣ ಓದಿದ್ದೀರಿ, ಚಶಬ್ದಾದ ಉಪುರಾಣಾನೇ ಪುರಾಣನೂ ಓದಿದ್ದೀರಿ. ಅಧೀತ್ಯ ವ್ಯಾಖ್ಯಾತಾನಿ ಇದು ಏಕಾನ್ವಯ, ಓದಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದೀರಿ, ಆದ್ದರಿಂದ ನೀವು ನಮಗೆ ಹೇಳಬೇಕು ಅಂತ ಕೇಳ್ತಾರೆ. ತಶ್ಚ ಜ್ಞಾನೇ ಯತ್ತಾಂ ವದಂತೀತ್ಯಾಹ ಯಾನೀತಿ ಯಾನಿ ವೇದವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ ಅನ್ನೇಚ ಮುನಯ ಸೂತ ಪರಾಪರ ವಿಧೋ ವಿದುಹು ವೇತ್ತತ್ವಂ. ಇದೊಂದು ವಿಚಿತ್ರವಾದ ಪದ. ಯಾನಿ ವೇದವಿದಾಂ ಶ್ರೇಷ್ಠ ಭಗವಾನ್ ಬಾದರಾಯಣ, ವೇದ ಬಲ್ಲವರಲ್ಲಿ ಬಹಳ ಶ್ರೇಷ್ಠರು ಯಾರು? ಸಾಕ್ಷಾತ್ ಭಗವಾನ್ ನಾರಾಯಣ ಬಾದರಾಯಣ. ಬಾದರಾಯಣ ಯಾರವರು? ನಾರಾಯಣನೇ. ಅನ್ನೇಜ ಮುನಯ ಸೂತ, ವೇದವ್ಯಾಸರು ಏನು ತಿಳ್ಕೊಂಡಿದ್ದಾರೆ, ಮುನಿಗಳು ಉಳಿದ ಮುನಿಗಳು ಏನು ತಿಳ್ಕೊಂಡಿದ್ದಾರೆ, ಅದನ್ನೆಲ್ಲ ತ್ವಂವೇತ್ತನೀ ತಿಳ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಈ ಮಾತು ಹಾಗೆ ಅರ್ಥ ಮಾಡ್ಕೊಂಡು ಏನಾಗುತ್ತೆ ಅಲ್ಲಿಗೆ? ವೇದವ್ಯಾಸ ಇದ್ದುಕೊಟ್ಟು ಸೂತ ಪುರಾಣಿಕರಾಗಿಬಿಡ್ತಾರೆ. ಎದಕ್ಕೆ? ಅವರಿಲ್ಲಿ ದೇವರಿಲ್ಲಿ ಇವರಿಲ್ಲಿ, ಸಮುದ್ರ ನೀರೆಲ್ಲ ಕೊಡದಲ್ಲಿದೆ ಅಂತ ಹೇಳಿದರೆ ಸಮುದ್ರಕ್ಕೆ ಅವಮಾನ ಮಾಡಿದಾಗಲಿಲ್ಲ ಈಗ? ಅದಕ್ಕೆ ಹೇಳ್ತಾರೆ, ಅದಕ್ಕೆಲ್ಲ ಆಚಾರ ತಾತ್ಪರ್ಯ ಬರೋರು ಭಜಿತೆ ಆಗೋದು. ಬಾದರಾಯಣ ಬಾದ ಅಲ್ಲ, ಎಲ್ಲಿದೆ ಬಾದ ಅಲ್ಲ, ಅದು ಆಕ್ಚುಲಿ ಬದರಿ ಬಾದರಾಯಣ. ಬದರಿಯಲ್ಲಿ ವಾಸ ಮಾಡಿದ್ರೆ ನೇರಾಗಿದೆ ಅವರಿಗೆ ಬಾದರಾಯಣ ಅಂತ, ಬದರಿಯಲ್ಲಿ ವಾಸ ಮಾಡೋದಕ್ಕೆ ಬಾದರಾಯಣ, ಅಷ್ಟು ಬೇರೆ ಅಲ್ಲ. ಇನ್ನು ಅನೇಕ ಅರ್ಥ ಉಂಟು, ಮುಖ್ಯಾರ್ಥ ಅದಕ್ಕಷ್ಟೇ. ಯಾನೀತಿ ವೇದವಿಧಾಂ ಶ್ರೇಷ್ಠ ಬಾದರಾಯಣೋ ಭಗವಾನ್ ಯಾನಿ ವೇದ ಅನ್ನೇಚ ಪರಾವರ ವಿಧ ಮುನಯ ತಾನೇವ ವಿಧು. ಅದಕ್ಕೆ ಎಷ್ಟು ಅರ್ಥ ಇದೆ ಅಂತ ಕೇಳಿದರೆ, ಒಂದೊಂದು ಪದ ಇದೆ ಸಂಸ್ಕೃತ, ಬಬಯೋರ ಅಭೇದ ಅಂತಿದೆ. ಆದರೆ ವಾದರಾಯಣ ಅಂತ ಆಯ್ತಾಗ ಬಾದರಾಯಣ ಏನಾಗ್ಬಿಡುತ್ತಾಗ ವಾದರಾಯಣ ಆಯ್ತು. ಈ ವಾದರಾಯಣ ಅಂದ್ರೇನು? ವಾದೇರತಃ ವಾದರಾಹ ಸತ್ಕಥ. ವಾದ ಅಂದ್ರೆ ಗೊತ್ತಿದೆ, ತತ್ವ ನಿರ್ಣಯ ಉದ್ದೇಶ ಇಟ್ಕೊಂಡು ಯಾರು ವಿಶೇಷವಾದಂಥ ವಾದಕಥ ಮಾಡ್ತಾರೆ ಅವರಿಗೆ ಅಯನಂ, ಅವರಿಗೆ ಗತಿ, ರಕ್ಷಕರಾಗಿರೋದ್ರಿಂದ ಅವ್ರಿಗೇನಂತ ಹೆಸರಿದೆ? ಬಾದರಾಯಣ ಅಂತ ಹೆಸರಿದೆ. ಇನ್ನೊಂದು ಅರ್ಥ ಇದೆ, ಬದರ ಅಂದರೆ ಚಂದ್ರ, ಬದರ ಅಂದರೆ ಚಂದ್ರ. ಚಂದ್ರವಂಶ ಎಲ್ಲ ಯಾರಿಂದ ಮುಂದೆ ಬಂದಿತ್ತು? ವೇದವ್ಯಾಸದೇವರಿಂದ. ಅದು ನಿಂತು ಹೋಗ್ತಿತ್ತು, ಇವರು ಹೊರಟೋ ಚಂದ್ರರಾಜ ಹೊರಟೋಗ್ಬಿಟ್ಟ, ವಿಚಿತ್ರವೀರ್ಯ ಹೊರಟೋಗ್ಬಿಟ್ಟ, ಆಮೇಲೆ ವೇದವ್ಯಾಸರು ಬಂದು ಏನು ಮಾಡ್ತಾರೆ? ಧೃತರಾಷ್ಟ್ರ ಪಾಂಡು ಉದ್ಧಾರ ಮಾಡ್ತಾರೆ. ಅದಕ್ಕೆ ಬಾದರಾಯಣ, ಚಂದ್ರವಂಶ ಉದ್ಧಾರಕರು ಅಂತ ಅರ್ಥ. ಅಥವಾ ಬದರ ಅಂದರೆ ಚಂದ್ರ, ಚಂದ್ರನೊಳಗಿದ್ದು ಬೆಳಕು ಕೊಡೋದು ಯಾರು? ಹೆಚ್ಚಂದ್ರಭಸೆ ಹೆಚ್ಚಾಗ್ನವು ತತ್ತೇಜೋ ವಿದ್ಯಮಾಮಕಂ. ಚಂದ್ರನೊಳಗೆ ಗತಿಯಾಗಿರ್ತಕ್ಕಂಥ ರೂಪದಿಂದ ಪರಮಾತ್ಮ ಧನ್ವಂತರಿ ರೂಪಕ್ಕೆ ಬಾದರಾಯಣ ಇರ್ತದೆ. ಚಂದ್ರನೊಳಗಿರೋ ರೂಪ ಯಾವುದು? ಧನ್ವಂತರಿ ರೂಪ, ಹಯಗ್ರೀವ ರೂಪ. ಆ ರೀತಿ ಇರೋದ್ರಿಂದ ಪರಮಾತ್ಮನ ಏನಂತಿದೆ? ಬಾದರಾಯಣ. ಆ ರೀತಿ ಹೇಳ್ತೋರು ಬೇಕಾದಷ್ಟು ಅರ್ಥಗಳು ಸಿಗುತ್ತೆ. ಅವೆಲ್ಲ ಹೇಳ್ಬಿಟ್ಟು ಏನಾಗುತ್ತೆ? ಪಾಠ ನಿಂತೋಗ್ಬಿಡುತ್ತೆ, ಹೋಗಿ ಬಂದು ಹೋಗೋದೇ ಇಲ್ಲ. ಆದ್ರಿಂದ ಯಾವುದು ಬೇಡ. ಬಾದರಾಯಣೋ ಭಗವಾನ್ ಯಾನಿ ವೇದ ಅನ್ನೇಜ ಪರಾಪರ ವಿಧ ಮುನಯ ತಾನೇ ವಿಧು. ಓಲಿ ಬದಿರಲ್ಲಿದ್ದಾರೆ, ಮತ್ತೆ ಯಾರು ಸ್ಪೆಷಲ್ ಆಯ್ತು ಅಂತ ಪ್ರಶ್ನೆ ಬರ್ಬೋದು. ಅಜ್ಞಾತಕ್ಕೆ ಅಂತ ಕೇಳಿದರೆ, ಬದಿರಿಯಲ್ಲಿ ಇವತ್ತು ಕೂಡ 6 ತಿಂಗಳಿರ್ತಾರೆ, 6 ತಿಂಗಳಿರೋದಿಲ್ಲ, ಶಿಫ್ಟ್ ಆಗಿಬಿಡ್ತಾರೆ, ಚಳಿ ಇರಲಿಕ್ಕಾಗೋದಿಲ್ಲ. ಅಂಥಲ್ಲಿ ಬದಿರಿಯಲ್ಲೇ ಎಲ್ಲ ಕಾಲಕ್ಕೂ ಇದ್ದುವಲ್ಲೇ ಮಹಾಭಾರತ ಆದಿಗಳು ಬರೋದು ಎಲ್ಲ ಮಾಡಿದ್ದಾರೆ ಅಂದಮೇಲೆ, ಈ ಬದಿರಿಗೆ ಹೋಗಿ ಬಂದರೆ ಗ್ರೇಟ್ ಅಂದರೆ, ಬದಿರಿಗೆ ಇರೋದು ಗ್ರೇಟ್ ಅಲ್ವಾ? ಯಾವಾಗಲೂ ಇರ್ತಾರೆ ಅಂದಮೇಲೆ ಯಾರವರು? ಸರ್ವೋತ್ತಮರು ಅಂತ. ಆಚಾರ್ಯ ನಿತ್ಯ ಅಳಕಂದ ಸ್ನಾನ ಮಾಡ್ತಿದ್ರು, ದಷ್ಟ ಬದುಕಿದಲ್ಲಿ ಬರೀತಾರೆ. ಅರುಣೋದಯ ಕಾಲಕ್ಕೆ ಮಜ್ಜನಂ ವ್ಯಥಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ನಸ್ಪೃಶ್ಯಂತಿ ಯಸ್ಪೃಶ್ಯಂತಿ ನರರ ಹಿಮ ಭೀತಾ ಅಂಶಯೇಷ ಪೃಷತಾಮಧಿಪಶ್ಯ. ಆಚಾರ್ಯರು ಪ್ರತಿ ದಿವಸ ಕೂಡ ಅರುಣೋದಯ ಕಾಲಕ್ಕೆ ಅದರಲ್ಲಿ ಸಾಂಗೋಪಾಂಗ ಸ್ನಾನ ಮಾಡ್ತಿದ್ರು ಅಂದರೆ ಅಂಶೇಷ ಪೃಷತಾಮಧಿಪಶ್ಯ, ವಾಯುದೇವರ ಅಂಶ ಅಂತ ಸ್ಪಷ್ಟ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅಲಕನಂದ ಸ್ನಾನ ಮಾಡಿದ್ದಕ್ಕೆ ಅವರು ವಾಯುದೇವರು, ಜೀವೋತ್ತಮರು. ಬದಿರಲ್ಲಿ ಯಾವಾಗಿರೋದಕ್ಕೆ ಅವರು ಸರ್ವೋತ್ತಮರು, ಇಷ್ಟೇ ವ್ಯತ್ಯಾಸ. ಅಲ್ಲಿ ಇರೋದು ಕೂಡ ಏನದು? ಗ್ರೇಟ್ನೆಸ್. ಇಲ್ಲೆಲ್ಲೋ ಇರೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಸಮುದ್ರದಲ್ಲಿ ದಾಟೋದು ಕಷ್ಟ. ಪರಮಾತ್ಮ ಸಮುದ್ರ ಸದಾಕಾಲ ಇರ್ತಾರೆ ಅಂತ ಹೇಳಿದ ಮೇಲೆ ಯಾರಾತ? ಸಮುದ್ರ ಬಿಡಿಸಿಬಿಡೋಣ ಅಂತ ನಾವು ಕೇಳ್ತೇವೆ. ಅದೆಲ್ಲಿದ್ದಾನೆ? ಅಲ್ಲಿ ನಮಗೆ ಖುಷಿ, ನಮಗೂ ಸಮುದ್ರ, ಆತನೂ ಸಮುದ್ರ. ಹೌದಲ್ಲ, ಇಬ್ಬರು ಸಮುದ್ರಗಳಿದ್ದೇವೆ ಅಂತ ಕೇಳಿದರೆ, ನಮ್ಮದು ಸಂಸಾರ ಸಮುದ್ರ, ಲವಣ ಸಮುದ್ರ, ಆತಂದು ಕ್ಷೀರ ಸಮುದ್ರ. ಆದ್ದರಿಂದ ಹೇಗಿದ್ದಾನೆ? ಕ್ಷೀರ ಯಾವುದಕ್ಕೆ ದ್ಯೋತಕ? ಸುಖಕ್ಕೆ ದ್ಯೋತಕ. ಹಾಲಂತ ಮನಸ್ಸು ಅಂತ ಹೇಳ್ತಾರೆ. ಹಾಲು ಯಾವುದಕ್ಕೆ ಸಂಕೇತ? ಶುದ್ಧ. ಪರಮಾತ್ಮನಿಗೇನಿಲ್ಲ, ಶುದ್ಧ ಆನಂದೋರು ಸಂವಿದ್ವಿತ ಬಲ ಬಹುಲೌದಾರ್ಯ ವೀರ್ಯಾದಿ ದೇಹಂ. ಪರಮಾತ್ಮ ಕ್ಷೀರಸಮುದ್ರ ಶಾಯಿ ಅಂದ್ರೆ ಒಂದೇ ಶುದ್ಧನಾಗಿರೋನು ಅಂತ ಹಂಸ ಪರಮ ಶುದ್ಧ ನಮ್ಮದು ಆಗಿಲ್ಲ ಆದ್ದರಿಂದ ನಮ್ಮ ಸಂಸಾರ ಸಮುದ್ರ ಅದು ಶುದ್ಧ ಸಮುದ್ರ ಸವಿಜ್ಞಾನ ವೇದವಿಧಾಂ ಶ್ರೇಷ್ಠ ಪಾದರಾಯಣು ಭಗವಾನ್ ಯಾನಿ ವೇದ ಅನ್ಯೇಚ ಪರಾಪರ ವಿಧಃ ಮುನಯಃ ತಾನೇವ ವಿದುಹು ಕಿಂಚತೇ ಮುನಯೋ ವೇದಾದನ್ಯತ್ರ ಯಾನಿ ವಿದುಹು ಹೇ ಸೌಮ್ಯ ತ್ವಂ ತದನುಗ್ರಹ ತತ್ವತಃ ತತ್ಸರ್ವಂ ವೇತ್ತೆ ಇದು ಏಕಾನ್ವಯ ಹೇಗೆ ಅನ್ವಯ ಮಾಡಬೇಕು ತೋರಿಸ್ತಾರೆ ಅಲ್ಲಿ ವಾಕ್ಯ ಇರೋದೇನಂತ ಯಾನಿ ವೇದವಿಧಾಂ ಶ್ರೇಷ್ಠ ಭಗವಾನ್ ಬಾದರಾಯಣ ಅನ್ಯೇಚ ಮುನಯಸ್ಸೂತ ಪರಾಪರ ವಿಧೋ ವಿದುಹು ವೇತ್ತತ್ವಂ ಸೌಮ್ಯ ತತ್ಸರ್ವಂ ತತ್ವತಃ ತದನುಗ್ರಹ ಆ್ಯಕ್ಚುಲಿ ಉತ್ತರ ಅದರಲ್ಲೇ ಇದೆ ಓದ್ ತಪ್ಪೋದ್ಕೊಂಬಿಟ್ಟು ಹಾಗಾಗುತ್ತೆ ವಾಕ್ಯ ಹೇಗಿದೆ ತೋರಿಸ್ಕೊಡ್ತಾರೆ ಯಾನಿ ವೇದವಿಧಾಂ ಶ್ರೇಷ್ಠ ಭಗವಾನ್ ಬಾದರಾಯಣ ತಿಳಿದಿದ್ದಾರೆ ವೇದವೇದ ತಿಳಿದವರಲ್ಲಿ ಅತಿ ಶ್ರೇಷ್ಠರಾದ ವೇದವ್ಯಾಸದೇವರು ಏನು ತಿಳಿದಿದ್ದಾರಲ್ಲ ಅನ್ಯೇಚ ಮುನಯ ಉಳಿದ ಎಷ್ಟೇ ಮುನಿಗಳಿದ್ರು ಕೂಡ ಅವ್ರು ಏನು ತಿಳಿದಿರೋದು ಏನು ವೇದವ್ಯಾಸರು ತಿಳಿದಿದ್ದಾರಲ್ಲ ಅದಕ್ಕಿಂತ ಹೆಚ್ಚು ಯಾರ್ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಎಷ್ಟು ಗೊತ್ತಿದೆ ಅದರೊಳಗೇನೆ ಅದಕ್ಕೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಉಳಿದವರು ಯಾನೇ ಹೇಳಿದರೂ ಕೂಡ ಮೊದಲು ಎಲ್ಲಿದೆ ಅದೆಲ್ಲ ಕೂಡ ವೇದಸರು ಹೇಳಿಬಿಟ್ಟಿದ್ದಾರೆ ಫಸ್ಟ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದನ್ನೇ ಹೇಳ್ತಾರೆ ಅದು ಕೂಡ ನೀವೇನು ಮಾಡಿ ನೀವು ಸ್ವಲ್ಪ ತಿಳಿದಿದ್ದೀರಿ ಹಾಗೇನೆ ಬಟ್ ಅವರು ವೇದವ್ಯಾಸದೇವರು ತಾವೇ ತಿಳಿದಿದ್ದಾರೆ ಉಳಿದವರಲ್ಲಿ ಹೇಗೆ ತಿಳಿದಿದ್ದಾರೆ ಅಂದರೆ ತದನುಗ್ರಹ ಅನುಗ್ರಹ ಅಂತ ತಿಳಿದಿದ್ದಾರೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಉಳಿದವರಿಗೆ ತಿಳಿದಿರಬಹುದು ಆದರೆ ತಿಳಿಯೋದು ಯಾರಿಂದ ದೇವರ ಅನುಗ್ರಹದಿಂದ ದೇವರಿಗೆ ಸ್ವಂತ ತಿಳಿತಾರೆ ತಿಳುವಳಿಕೆ ಉಳಿದವರು ದೇವರ ಅನುಗ್ರಹದ ತಿಳುವಳಿಕೆ ಒಂದಾಯ್ತಾರೆ ಒಂದು ಡಿಫರೆನ್ಸ್ ಬಂದೋಯ್ತು ದೇವರು ಸ್ವತಂತ್ರ ಜ್ಞಾನ ಇವ್ರದ್ದು ಪರತಂತ್ರ ಜ್ಞಾನ ದೇವರದು ಪರಿಪೂರ್ಣ ಜ್ಞಾನ ಅದು ಪರಿಪೂರ್ಣ ಜ್ಞಾನ ಅಲ್ಲೇ ಅಲ್ಲ ಫಸ್ಟ್ ಆಫ್ ಆಲ್ ಇರೋದು ಅಲ್ಪಜ್ಞಾನ ಅದು ಸ್ವಂತ ಅಲ್ಲ ನಮಗಿರೋದು ಅಲ್ಪಜ್ಞಾನ ಸ್ವಂತ ಅಲ್ಲ ದೇವರು ಪರಿಪೂರ್ಣ ಜ್ಞಾನ ಸ್ವಂತ ಅದು ಎಷ್ಟು ಡಿಫರೆನ್ಸ್ ಬಂತು ಅದನ್ನ ಹೇಳೋದಕ್ಕೋಸ್ಕರ ವೇದವ್ಯಾಸದೇವರು ಏನು ತಿಳಿದಿದ್ದಾರೋ ಅದನ್ನೇ ಉಳಿದವರು ಹೆಚ್ಚು ತಿಳಿದಿಲ್ಲ ಅದನ್ನೇ ಅವರ ಅನುಗ್ರಹದಿಂದ ಎಷ್ಟು ಬೇಕೋ ಅಷ್ಟು ತಿಳಿದಿದ್ದಾರೆ ಆದರೆ ನೀವು ಒಬ್ಬರು ನೀವು ನಮಗೆ ಸಿಕ್ಕಿದ್ದೀರಿ ಹೇಳಿ ಅಂತ ಕೇಳ್ತಾರೆ ಅನ್ನೇ ಚ ವೇತ್ತತ್ವ ಸೌಮ್ಯ ತತ್ಸರ್ವಂ ತತ್ವತಃ ತದನುಗ್ರಹ ಕಿಂಚತೆ ಮುನಯೋ ವೇದಾದನ್ಯತ್ರ ಹೇ ಸೌಮ್ಯ ತ್ವ ತದನುಗ್ರಹ ತತ್ವತಃ ತತ್ಸರ್ವಂ ವೇತ್ತೈತಿ ಏಕಾನ್ವಯ ವೇದವಾದರತಾನಾಂ ವಾದಿನಾಂ ಆಶ್ರಯತ್ವಾದ್ ವಾದರಾಯಣ ನೋಡಿ ಇಲ್ಲೇ ಬರೆದಾರೆ ಭವಯೋ ಸಾವರಣ್ಯ ವೇದವಾದ ರಥರಾದವರೇನಿದ್ದಾರೆ ಅಂತ ವಾದಿಗಳಿದ್ದಾರಲ್ಲ ಅವರಿಗೆ ಆಶ್ರಯವಾಗಿರೋದ್ರಿಂದ ವೇದವ್ಯಾಸದೇವರಿಗೆ ಬಾದರಾಯಣ ಅಂತ ಕರೆದಿದ್ದಾರೆ ಸ್ವಾಮಿ ವಾದರಾಯಣ ಅಂತ ಅಲ್ಲಿಲ್ಲ ಬಾದರಾಯಣ ಅದೇ ಅಂತ ಕೇಳಿದರೆ ಉಭಯೋ ಸಾವರಣ್ಯಾತ್ ಈ ಬೆಂಗಾಲಿ ಕಡೆ ಏನು ಮಾಡಿಬಿಡ್ತಾರೆ ರವೀಂದ್ರ ರವೀಂದ್ರ ಅಂತ ಕರೀತಾರೆ ರವಿ ರವೀಂದ್ರ ಬಕಾರಕ್ಕೆ ಬಕಾರ ಬಂದ್ಬಿಡುತ್ತೆ ವಂಗದೇಶ ಬಂಗದೇಶ ಅಂತ ವಂಗನೆ ಭಂಗ ಅಂತ ಅಂಗ ವಂಗ ಕಡಿಂಗನೆ ವಂಗನೆ ಭಂಗ ಅಂತ ಆಗಿದ್ದರಿಂದ ಉಭಯೋರ ಅಭೇದ ಆದ್ದರಿಂದ ವಾದ ಇಸ್ ಈಕ್ವಲ್ ಟು ಬಾದ ವಾದರಾಯಣ ಬಾದರಾಯಣ ಬದರಾಣಂ ಸಂಬಂಧಿತ್ವ ಬಾದರಂ ಅಯನಂ ಸ್ಥಾನಂ ಯಶ ತದೋಕು ಬದರಾಣ ಬದರಿ ವೃಕ್ಷಗಳು ಅಲ್ಲಿರ್ತಕ್ಕಂಥ ಅಲ್ಲಿರೋದ್ರಿಂದ ಬದರಿಗೆ ಬದರಿ ಅಂತ ಕರೀತಾರೆ ಬದರ ಇರೋದ್ರಿಂದಲೇ ಬದರಿ ಅದು ಅಲ್ಲಿರೋದ್ರಿಂದ ಅವ್ರಿಗೆ ಬಾದರಾಯಣ ಅಂತ ಹೆಸರು ಪರಂ ಬ್ರಹ್ಮ ಅವರಂ ಬ್ರಹ್ಮ ಚ ವಿದಂತೀತಿ ಪರಾವರ ವಿಧ ಋಷಿಗಳಿಗೆ ಪರಾವರವಿರೋದು ಅಂತ ಕರೀತಾರೆ ಪರಬ್ರಹ್ಮ ಎರಡು ಪರಬ್ರಹ್ಮ ಅಪರಬ್ರಹ್ಮ ಅಂತ ಇಬ್ಬರಿದ್ದಾರೆ ಪರಬ್ರಹ್ಮ ಅಂದರೆ ನಾರಾಯಣ ಅಪರಬ್ರಹ್ಮ ಬ್ರಹ್ಮದೇವರು ಇವರು ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಲ್ಲ ಮತ್ತೆ ಆ ಬ್ರಹ್ಮ ಅಲ್ಲ ಪರಬ್ರಹ್ಮ ಅಂತ ಹೇಳಿದ್ರೆ ನಾರಾಯಣ ಅಪರಬ್ರಹ್ಮ ಅಂದರೆ ಯಾರು ಬ್ರಹ್ಮದೇವರು ಎರಡನ್ನೂ ತಿಳಿದಿರೋದ್ರಿಂದ ಅಂದರೆ ಅಪರ ಪರಬ್ರಹ್ಮ ಜ್ಞಾನ ಅಂದರೆ ಹರಿಸರ್ವೋತ್ತವತ್ವ ಜ್ಞಾನ ಅಪರಬ್ರಹ್ಮ ಜ್ಞಾನ ಅಂದರೆ ವಾಯು ಜೀವತ್ವತ್ವ ಜ್ಞಾನ ಅದು ಋಷಿಮುನಿಗಳು ಏನಂತ ಕರೀತಾರೆ ಪರಾವರ ವಿಧರು ಅಂತ ಕರೀತಾರೆ ಪರಾವರವನ್ನು ಬಲ್ಲವರು ಪರಬ್ರಹ್ಮನನ್ನು ಅಪರಬ್ರಹ್ಮನನ್ನು ತಿಳಿದವರು ಅಂತ ಅರ್ಥ ಅತೀತ ಅನಾಗತ ವಿದೋವ ಇನ್ನೊಂದು ಅರ್ಥ ಪರ ಅವರ ಪರಕಾಲ ಅವರ ಕಾಲ ಮುಂದಿನ ಕಾಲ ಹಿಂದಿನ ಕಾಲ ಎಲ್ಲ ತಿಳಿದವರಾದ್ರಿಂದ ತ್ರಿಕಾಲ ಜ್ಞಾನಿಗಳು ಅಂತ ಅರ್ಥ ಅತೀತಾನಾಗತ ವಿದೋವ ಹೇ ಸೌಮ್ಯ ಭಕ್ತಿ ಜ್ಞಾನ ಲಕ್ಷಣ ಸೋಮಾರ್ಹ ಸೋಮವನ್ನು ಹೊಂದ ಕರ್ಗರಾದವರು ಸೌಮ್ಯರು ಯಾವುದು ಸೋಮ ನಮಗೆ ಅಂದರೆ ಭಕ್ತಿ ಜ್ಞಾನವನ್ನು ಹೊಂದಿರತಕ್ಕದ್ದು ಏನಂತ ಕರೀತಾರಂತೆ ಸೌಮ್ಯ ಅಂತ ಕರಿಬೇಕು ಸೌಮ್ಯ ಸೌಮ್ಯ ಸ್ವಭಾವ ಅಂದರೆ ಗಲಾಟೆ ಮಾಡಿದರೆ ಸೌಮ್ಯ ಅನ್ಕೊಂಡ್ಬಿಡ್ತೀವಿ ನಾವು ಅದಲ್ಲ ಭಕ್ತಿ ಜ್ಞಾನ ಇದ್ದವ್ರನ್ನ ಏನಂತ ಕರಿಬೇಕಂತೆ ಸೌಮ್ಯ ಅವ್ರ ಪದ್ಧತಿ ಉಂಟು ಯಾರು ನಮಸ್ಕಾರ ಮಾಡಿದ್ರೆ ಏನಂತ ಆಶೀರ್ವಾದ ಮಾಡಬೇಕಂತೆ ಆಯುಷ್ಮಾನ್ ಭವ ಸೌಮ್ಯ ಅಂತ ಹೇಳಬೇಕು ಆ ದೀರ್ಘಾಯುಂತವಂತನಾಗುವ ಯಾತಕ್ಕೆ ಜ್ಞಾನ ಭಕ್ತಿಗೋಸ್ಕರ ಪ್ರಯತ್ನ ಮಾಡ್ತಾರೆ ಒಳ್ಳೇದಾಗಲಿ ಅಂತ ಸ್ಟೂಡೆಂಟನ್ನು ಆಶೀರ್ವಾದ ಮಾಡಿದರೆ ಹಾಗೂ ಹಾಗೆ ಸೌಮ್ಯ ಶಬ್ದಕ್ಕೆ ಅರ್ಥ ವೇದಗಳಲ್ಲಿ ಸೌಮ್ಯ ಅಂತ ಕರೆಯೋದೇ ಹಾಗೆ ಉದ್ದಾಲಕರ ಶ್ವೇತಕ ಏನಂತ ಕರೀತಾ ಇದ್ರು ಸೌಮ್ಯ ಅಂತಾನೆ ಕರಿತಿದ್ರು ಸಂಬೋಧನ ಅತೀತಾರಾಗತ ವಿದೋವ ಹೇ ಸೌಮ್ಯ ವಿಧ ಕೃತವಿಧಿ ಧಾತೋ ಭಗವಾನ್ ಯಾನಿ ವೇದ ಚಕಾರ ಅನ್ನೇಚ ಮುನಯೋ ಯಾನಿ ಚಕ್ರು ತತ್ಸರ್ವಂ ಜಾನಾಸೀತಿವ ಇನ್ನೊಂದು ಅರ್ಥ ಮತ್ತೆ ವೇದವ್ಯಾಸದೇವರು ತಿಳಿದಿಲ್ಲ ಬರೆದಿದ್ದಾರೆ ಉಳಿದವರು ಬರೆದಿದ್ದು ತಿಳಿದಿದ್ದಾರೆ ಅಷ್ಟೇ ಎಷ್ಟು ಡಿಫ್ರೆನ್ಸ್ ಬಂತೀಗ ನ್ಯಾಯಸುಧ ಓದೋದು ಹೇಗೆ ಬರೆಯೋದು ಹೇಗೆ ಬರೆದಿದ್ದ ಯಾರು? ಜಯತೀರ್ಥರು ಒಬ್ಬರೇ ಓದೋರು? ವಿಕಾಸರೇ ಇಲ್ಲ. ಅದು ಎಷ್ಟು ಓದೋರೆಲ್ಲ ಏನಂತ ಓದ್ತಾರೆ ಕೊನೆಗೆ? ಟೀಕಾರ ನಮಸ್ಕಾರ ಮಾಡಿ ಹೋಗ್ತಾರೆ. ನಿಮ್ಗೆ ಗ್ರಂಥ ನಮಗೆ ಅರ್ಥನೇ ಆಗೋದಿಲ್ಲ ಪೂರ್ತಿ ಅಂತ ಓದ್ತಾರೆ ಹೊರತು ಬೇರೆ ರೀತಿ ಓದೋದಿಲ್ಲ. ಅಂದಮೇಲೆ ಸುಧಾ ಅಂತ ಹೇಳಿದ ತಕ್ಷಣ ಓದೋರು ಸುಧಾ, ಓದಿದವರು ಬರೆದವರು ಸುಧಾ ಬರೆದವರು. ವೇದವ್ಯಾಸರು ಎಲ್ಲ ವಿಷಯವನ್ನು ಬರೀ ತಿಳಿದವರಲ್ಲ, ಬರೆದವರೇ ಅವರು. ಆದ್ದರಿಂದ ಅವ್ರ ಮಹಿಮೆ ಭಾರಿ ದೊಡ್ಡದು. ಇನ್ನೊಂದು ಅರ್ಥ, ಅದು ಅರ್ಥ ಹೇಗೆ ಮಾಡಿದ್ದಾರೆ ಅಂದರೆ ವಿಧ ಕೃತವು, ವಿಧ ಲಾಭ ಅಂತ ಒಂದು ಅರ್ಥ ಇದೆ, ವಿಧ ಜ್ಞಾನ ಅಂತ ಒಂದು ಧಾತು ಇದೆ. ವಿಧಲ್ರ ಜ್ಞಾನ ಅಂತ ಹೇಳಿದ್ರೇನು? ತಿಳಿದವರು ಅಂತ ಅರ್ಥ. ಇದರ ಲಾಭ ಅಂದ್ರೇನು? ಪಡೆದವರು ಅಂತ ಅರ್ಥ. ಇದರ ಕೃತವು ಅಂದ್ರೇನು? ಬರೆದವರು ಅಂತ ಅರ್ಥ. ಧಾತುಗಳಿಗೆ ಅನೇಕ ಅರ್ಥಗಳು. ಬರೀ ತಿಳಿದವರು ಅಂತ ವೇದ ವೇದರಿಗೆ ಅರ್ಥ ಮಾಡಬಾರ್ದು, ಎಲ್ಲ ಬರೆದವರು ಅಂತ ಅರ್ಥ ಮಾಡಬೇಕು. ಭಗವಾನ್ ಜ್ಞಾನಿ ವೇದ ಚಕಾರ ಅನ್ನೇಚ ಮುನಯೋ ಯಾನಿ ಚಕ್ರುಹು ತತ್ಸರ್ವಂ ಜಾನಾಸೀತಿ ವಾ ಗುರವಃ ಸ್ನಿಗ್ಧಸ್ಯ ಶಿಷ್ಯಸ್ಯ ಸ್ನೇಹಲಕ್ಷಣ ಭಕ್ತಿ ಸಂಪನ್ನಸ್ಯ ಶಿಷ್ಯಸ್ಯ ಗುಹ್ಯಂ ಅತಿಗೋಪ್ಯಂ ಬ್ರೂಯುಹು. ಅನೇಕ ಶಿಷ್ಯರಿದ್ದರೂ ಕೂಡ ಗುರುರು ಎಲ್ಲರಿಗೂ ಒಂದೇ ರೀತಿ ಹೇಳ್ತಾರೆ ಅಂತ ಅಲ್ಲ ಅಂತ ಹೇಳಿಬಿಟ್ರು. ಯಾರು ಹೆಚ್ಚು ಪ್ರಿಯರಾಗ್ತಾರೋ ಅವ್ರಿಗೆ ಏನು ಮಾಡ್ತಾರೆ? ರಹಸ್ಯ ತತ್ವ ಹೇಳ್ತಾರೆ. ಉಳಿದವರಿಗೆ ಸಾಮಾನ್ಯ ತತ್ವ ಹೇಳ್ತಾರೆ. ಮತ್ತೆ ಆಯ್ತಾ, ಕ್ಲಾಸ್ದಲ್ಲಿ ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಅವ್ರು ಕೇಳಿದರೆ ಫಟ್ ಗೆಟೌಟೇ ಅಂದ್ಬಿಡ್ತಾರೆ. ಇನ್ನೊಬ್ಬರು ಕೇಳಿದರೆ ಹೇಳಿದಷ್ಟು ಅರ್ಥ ಮಾಡಕ್ಕೆ ಸಾಕು ಅಂದ್ಬಿಡ್ತಾರೆ. ಭಾರಿ ಬುದ್ಧಿವಂತ ಕೇಳಿದಾಗ ಏನು ಮಾಡ್ತಾರೆ? ಬಾ ಅಂತ ಹೇಳ್ತಾರೆ. ಇನ್ನೂ ಬಾ, ಇನ್ನೂ ಕೆಲವು ವಿಷಯ ಹೇಳ್ತೀನಿ, ಆಮೇಲೆ ಸ್ಟಾಫ್ ರೂಮಿಗೆ ಮತ್ತೆ ಹೇಳ್ತೀನಿ ಅಂತ ಕೇಳಿ. ಇನ್ನೂ ಬಂದುಬಿಟ್ರೆ ಮನೆಗೆ ಬಾ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದಕ್ಕೆಲ್ಲ ಉತ್ತರ ಕೊಟ್ಬಿಡೋದು ಏನಾಯ್ತು ಅವರಿಗೆ? ಈಗ ಭಾಳ ಪ್ರೀತಿ ಬಂತು. ಅದಕ್ಕೋಸ್ಕರ ಶಿಷ್ಯರಿಗೆ ಎಲ್ಲರೂ ಹೇಳಬೇಕು ಅಂತ ನಿಯಮ ಇಲ್ಲ. ದ್ರೋಣಾಚಾರ್ಯ ಏನು ಮಾಡಿಬಿಟ್ರು? ನಮ್ಗೆ ಯಾರು ಮಾತು ಕೊಡ್ತೀರೋ ಅವ್ರನ್ನ ನಾನು ಏನು ಮಾಡ್ತೇನೆ? ನಂಬರ್ ಒನ್ ಮಾಡ್ತೇನೆ ಅಂತ ಹೇಳಿದ್ರು. ಏನು ಮಾತು ಕೊಡಬೇಕು? ನಾನು ಕೇಳಿದ್ರು ಗುರುಗಳಷ್ಟೇ ಕೊಡ್ತೀರಿ ಅಂತ ಮಾತು ಕೊಡಬೇಕು. ತಕ್ಷಣ ಎಲ್ಲರೂ ಗಾಬರಿ, ಸುಮ್ಮನೆ ಮಾತಾಡೋಕ್ಕೆ ಹೋಗಲಿಲ್ಲ ಯಾರು ಕೂಡ. ಯಾತಕ್ಕೆ? ಎಂಥ ಬ್ರಾಹ್ಮಣ ಗೊತ್ತಾಯ್ತಾ, ಬಿದ್ದ ಬುಂಗುರನ ಬರೀ ದರ್ಭೆಯಿಂದ ಎತ್ಕೊಟ್ಟು ಪುಣ್ಯಾತ್ಮ, ಬಿದ್ದ ಜನರ ಹಾಗೆ ಎತ್ಕೊಟ್ಟವರು. ಅಂಥವ್ರು ಏನು ಕೇಳ್ತಾರೆ ಯಾರಿಗೆ ಗೊತ್ತಿ? ಮತ್ತೆ ಕೋಟಿ ದಿವಸ ಸಾಲ ಕೇಳಬೇಕು, 10 ರೂಪಾಯಿ ಕೇಳ್ತಾರ? ಕೋಟಿಗಟ್ಟಲೆ ಸಾಲ ಕೇಳಬೇಕು, ಎಷ್ಟು ಅಪ್ಲೈ ಮಾಡ್ತಾನೆ ಅವನು? 100,000 ಕೋಟಿ ಲೋನ್ ಅಪ್ಲೈ ಮಾಡ್ತಾನೆ. ಇಂಥವ್ರು ಕೇಳಿದ್ರೆ ಏನು ಕೇಳ್ತಾರೋ ಗೊತ್ತಿಲ್ಲ, ಎಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ರು. ತಟ್ಟ ಭೀಮಸೇನ ಏನು ಮಾಡ್ತಾರೆ? ಅರ್ಜುನ ನೀನು ಹೋಗು, ನೀನು ಮಾತು ಕೊಡು ಅಂತ ಹೇಳಿ ತಷ್ಟ ಅರ್ಜುನ ಹೊರಟ್ಬಿಡ್ತೀನಿ. ಮಾತು ಕೊಡೋದು ನಾನು ನಡೆಸ್ತೇನೆ ಅಂತ ಅರ್ಥ. ನೀನು ಮಾತು ಕೊಟ್ಟರೆ ನಡೆಸ್ತೇನೆ ನಾನು. ಆದರೆ ಅರ್ಜುನ ಹೋಗಿ ಮಾತು ಕೊಟ್ಬಿಡ್ತಾ, ಅವ್ರು ಏನು ಮಾಡ್ತಾರೆ ಆಗ? ಮತ್ತೆ ಸ್ಪೆಷಲ್ದಾಗಿ ಹೇಳ್ಕೊಡ್ತಾರೆ ಅರ್ಜುನಿಗೆ, ಧನ್ವಿನಾಮ್ ಅಗ್ರಣ್ಯಂ ಚಕ್ರೇ ಅಂತ ಹೇಳ್ತಾರೆ. ಅರ್ಜುನ ಅರ್ಜುನಿಗೆ ಸಮನಾದ ಧನುರ್ಧಾರಿಯೇ ಇರಬಾರ್ದು ಆ ರೀತಿ ಮಾಡಿಬಿಡ್ತಾರೆ. ಇದು ಅರ್ಥ ಮಾಡ್ಕೊಂಡು ಯಾರು ವಿಷ್ಣು ತೀರ್ಥರು ಏನು ಮಾಡ್ತಿದ್ರಂತೆ? ಮಧುರದಲ್ಲಿ ಹೇಳ್ತಾರೆ, ಆಚಾರ್ಯ ಶಿಷ್ಯರಲ್ಲಿ ನಾನು ಎರಡನೇವನು ಅಂತ ಆಗಬಾರ್ದು, ಯಾವ ನಂಬರ್ ಒನ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಮಾಧ್ವಾಚಾರ್ಯ ಶಿಷ್ಯರಲ್ಲಿ ಹೇಗಿರ್ಬೇಕು? ನಾವೀಗ ನಂಬರ್ ಒನ್ ಆಗಿರ್ಬೇಕೆ ಹೊರತು ಸೆಕೆಂಡ್ ಥರ್ಡ್ ಅಂತ ಪ್ಲೇಸ್ ಬರಬಾರ್ದು. ಸೆಕೆಂಡ್ ರ್ಯಾಂಕ್ ಬಂದರೆ ಫಸ್ಟ್ ರ್ಯಾಂಕ್ ಬರೀ ನಿದ್ದೇನೆ ಬರೋದಿಲ್ಲ ಅವನಿಗೆ. ಫೇಲ್ ಆದರೂ ಅಳ್ತಾ ಕೂತಿರ್ತಾರೆ, ಫೇಲ್ ಆದರೆ ಅವನು ಸೆಕೆಂಡ್ ರ್ಯಾಂಕ್ ಬಂದಿಲ್ಲ ಅಂತ ಓಡಾಡ್ತಿರ್ತಾರೆ. ಅಷ್ಟರ ಮಟ್ಟಿಗೆ ವಿದ್ಯೆ ಇರ್ತದಲ್ಲ, ಆ ರೀತಿ ತಕ್ಕಂತ ಏನಾಗುತ್ತೆ ಅವರಿಗೆ ಉದ್ದೇಶ ಮಾಡಿ? ನೀವು ಎಂಥವ್ರು ನೀವು ಅಂತ ಕೇಳಿದರೆ ಅಷ್ಟು ಪ್ರೀತಿ ಸಂಪಾದನೆ ಮಾಡಿದವರು ರಹಸ್ಯ ಹೇಳಿರ್ತಾರೆ. ನೀವು ಸಿಕ್ಕಿದ್ದೀರಿ ಆದ್ದರಿಂದ ನಮಗೆ ಹೇಳಿಬಿಡಿ. ಭಗವಾನ್ ಜ್ಞಾನಿ ವೇದ ಚಕಾರ ಅನ್ನೇ ಗುಹ್ಯಂ ಅತಿಗೋಪ್ಯಂ ಬ್ರೂಯುಹು ಇತಿ ತೇ ಗುಹ್ಯತಮಂ ಪ್ರವಕ್ಷ ಮೆನಸುವೆ. ಅರ್ಜುನಿಗೆ ಕೃಷ್ಣ ಹೇಳಿದ್ದೇನು ರಹಸ್ಯ ಹೇಳ್ತೇನೆ ಕೇಳು. ದುರ್ಯೋಧನಗಳನ್ನೆಲ್ಲ ಹೇಳಿಲ್ಲ ಕೃಷ್ಣ. ದುರ್ಯೋಧನ ಸಭೆಯಲ್ಲೂ ಮಾತಾಡಿದ, ಅರ್ಜುನ ಕುರಿತುಕೊಂಡು ಮಾತಾಡಿದ. ಮನ್ಮನಾಭವ ಮದ್ಭಕ್ತ ಅವೆಲ್ಲ ಕೃಷ್ಣ ಹೇಳಿಲ್ಲ ಅವರಿಗೆಲ್ಲ. ಹೇಳಬೇಕಾದ್ರೆ ಕೊಡ್ತೀಯೋ ಬದುಕ್ತೀಯೋ ಅಷ್ಟೇ, ಕೊಡು ಬದುಕ್ತಿ ಇಲ್ಲ ಸತ್ತು ಹೋಗ್ತಿ ಅಷ್ಟೇ ಹೇಳಿದ್ದೆ, ಎಲ್ಲ ಹೇಳಿಲ್ಲ. ಅರ್ಜುನ ಯಾತಕ್ಕೆ ಹೇಳಿದರು ಅಂದರೆ ಅತ್ಯಂತ ಯೋಗ್ಯ, ಅತ್ಯಂತ ಪ್ರಿಯ, ಅದಕ್ಕೆ ಹೇಳ್ತೇನೆ ಕೇಳು. ಅದೇ ಆದ್ದರಿಂದ ನಮಗೆ ಸ್ಪಷ್ಟ ಅರ್ಥ ಆಗುತ್ತೆ. ಉತ ಅಪಿ ತತ್ ಸಂಭಾವಿತ ಮಿತ್ಯನ್ವಯ ಬ್ರೂಯುರಪಿ ಬ್ರೂಯುರೇವ ಇತ್ಯರ್ಥ ಇತಿವ. ಆ ದೃಷ್ಟಿಯಲ್ಲಿ ಸ್ಪಷ್ಟ ತಿಳಿಸಿಕೊಟ್ಟ ಕೇಸಿ. ತತ್ರ ತತ್ರ ಅಂಜಸ ಆಯುಷ್ಮನ್ ಭವತ ಯದ್ವಿನಿಶ್ಚಿತಂ ಪುಂಸಾ ಏಕಾಂತತ ಶ್ರೇಯಃ ತನ್ನಹ ಶಂಸಿತು ಅರ್ಹಸಿ. ನೀವು ತಿಳಿದಲ್ಲ ಹೇಳಬೇಕು ಅಂತ ನಾವು ಹೇಳೋ ಕೇಳಕ್ಕೆ ಹೊರಟಿಲ್ಲ. ನಮಗೇನು ಬೇಕೋ ಅದನ್ನು ಹೇಳಿಬಿಡಿ ಸಾಕು. ಇದಾನೀ ಅಭಿಮತಾರ್ಥಂ ಆಹುರಿತ್ಯಾಹ ತತ್ರೇ ಇತಿ. ಆಯುಷ್ಮನ್ ಪ್ರಶಸ್ತ ಆಯುರುಪೇತ ಸೂತ, ಆಯುಷ್ಮನ್ ಆಯುಷ್ಮಂತನಾದ ಸೂತನೇ, ಭವತ ತತ್ರ ತತ್ರ ಪುರಾಣಾದಿಷು ಅಂಜಸ ರುಜುಮಾರ್ಗೇಣ ಯತ್ ಪುಂಸಾಂ ಏಕಾಂತತಃ ಶ್ರೇಯ ವಿನಿಶ್ಚಿತಂ ತತ್ನಃ ಶಂಸಿತುಂ ಅರ್ಹತಿ ಅರ್ಹಸಿ ಇತ್ಯನ್ವಯ. ತತ್ರ ತತ್ರ ಅಂಜಸ ಆಯುಷ್ಮನ್ ಪುರಾಣೇ ಪುರಾಣಂ ಪುಂಸಾಂ ಏಕಾಂತತ ಶ್ರೇಯ. ಶಾಸ್ತ್ರಗಳಲ್ಲಿ ಮನುಷ್ಯರಿಗೆ ಅತ್ಯಂತ ಹೆಚ್ಚಿನ ಶ್ರೇಯಸ್ಸಿಗೆ ಕಾರಣವಾದನ್ನು ಹೇಳಿಬಿಟ್ಟಿದ್ದಾರೆ. ಅದನ್ನು ತಿಳ್ಕೊಂಡಿರ್ತೀರಿ, ಅದನ್ನು ನಮಗೆ ಹೇಳಿಬಿಡಿ ಅಂತ ಕೇಳ್ತಾರೆ. ಇಲ್ಲಿ ಶ್ರೇಯ ಯಾವುದು ಭಾರಿ ದೊಡ್ಡ ಶ್ರೇಯಸ್ಸು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಶ್ರೇಯಸ್ಸು ಅಂತ ಬಂದಷ್ಟು ನಮಗೆ ಕಠೋಪನಿಷತ್ ಅರ್ಥ ಆಗಬೇಕು. ಅದು ಏನು ನಚಿಕೇತೆ ಏನು ಹೇಳಿದ? ನನಗೆ ಪ್ರೇಯಸ್ ಬೇಡ, ಶ್ರೇಯಸ್ ಬೇಕು ಅಂತ ಹೇಳಿದ. ಅದಕ್ಕೆ ಅವರು ಉಪದೇಶವನ್ನು ಮಾಡಿದರು. ಅರ್ಜುನಗಳು ಏನಂತ ಹೇಳಿದ? ಶ್ರೇಯಸ್ ಬೇಕು ಅಂತ ಕೇಳಿದ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತಾಂ ಧರ್ಮೂಢ ಧರ್ಮ ಸಮ್ಮೂಢ ಚೇತಾ ಯ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅಲ್ಲಿ ಶ್ರೇಯಸ್ಸನ್ನು ಕೇಳಿದ. ಅದಕ್ಕೆ ಅವ್ರಿಗೇನು ಸಿಕ್ತು? ಭಗವದ್ಗೀತಾ ಸಿಕ್ತು. ಇವರು ಶ್ರೇಯಸ್ಸನ್ನು ಕೇಳಿದ್ರು ಭಾಗವತ ಬಂತು. ಶ್ರೇಯಸ್ಸು ಅಂದರೆ ಪಾರಮಾರ್ಥಿಕ ಸುಖ ಕಾರಣವಾಗೋದಿಲ್ಲ ಏನದು? ಶ್ರೇಯಸ್ಸು. ಲೌಕಿಕ ಸುಖ ಕಾರಣವಾಗೋದಿಲ್ಲ ಏನದು? ಪ್ರೇಯಸ್. ಇದನ್ನ ಅರ್ಥ ಮಾಡಿಕೊಂಡ್ರೆ ಶ್ರೇಯಸ್ ದೊಡ್ಡದು, ಪ್ರೇಯಸ್ ದೊಡ್ಡದಾಗ ಶ್ರೇಯಸ್ ಭಾರಿ ದೊಡ್ಡದು. ಯಾವಾಗ ಹಿಂದಿನ ಕಾಲ ಪತ್ರ ಬರೀಬೇಕಾದ್ರೆ ಏನಂತ ಮಾಡ್ತಿದ್ರು? ಶ್ರೇಯಸ್ ಆಗಲಿ ಅಂತ ಕೇಳ್ತಿದ್ರು. ಮತ್ತೆ ಶ್ರೇಯೋಭಿಲಾಷಿಗಳು ಅಂತ ಹೇಳ್ತಿದ್ರು, ಶ್ರೇಯೋಭಿಲಾಷಿಗಳು. ಅದೇ ಅವಳು ಅದೇ ಕೆಲಸ ಮಾಡಲಿಕ್ಕೆ ಹೋಗಬೇಡ, ಶ್ರೇಯಸ್ಸಾಗಲಿ ಅಂತ ಹೇಳ್ತಾ ಇದ್ದಾರೆ, ಹುಷಾರು. ಈಗೇನೋ ಚಪಾಳೆ ಬಿಡಿಸ್ಕೊಂಡ್ಬಿಡುವುದು, ನಾಳೆ ಬಾಡಿ ಪಜೀತಿ ಆಗುತ್ತೆ ನನಗೆ ಅಂತ ಹೇಳ್ತಾ. ಅದಕ್ಕೆ ಶ್ರೇಯಸ್ಸು ಬೇರೆ, ಪ್ರೇಯಸ್ಸು ಬೇರೆ. ಪ್ರಿಯವಾದದ್ದು ಹೇಳಿದರೆ ಪ್ರೇಯಸ್ಸು, ಹಿತವಾದ್ದು ಹೇಳಿದರೆ ಶ್ರೇಯಸ್ಸು. ಪ್ರಿಯವಾದದ್ದು ಅಂದರೆ ಕ್ಲಾಸ್ ಚಕ್ಕರೋದು ಮನೆಗೆ ಹೋಗು, ಭಾಳ ಪ್ರಿಯವಾದ ವಿಚಾರ ಗೊತ್ತೆ, ಚಪಾಳೆ ಹೊಡೆದ್ಬಿಡ್ತಾರೆ, ಆಮೇಲೆ ಫೇಲ್ ಆಗಿಬಿಡ್ತಾರೆ, ಪಜೀತಿ ಆಗಿಬಿಡ್ತಾರೆ. ನೋಡು, ನೀವು ಏನು ಮಾಡಿ ಹೊರಗೆ ಬಿಡೋದಿಲ್ಲ, ಹತ್ತು ಹತ್ತು ಬರದೇ ಹೋಗಬೇಕು ಅಂತ ಹೇಳ್ತಾರೆ. ಬೈಕೋತಾನೆ, ಏನೊಳಗೆ ಆಚಾರ ಬಂತಲ್ಲ, ಉಳಿದವ್ರನ್ನ ಬಿಟ್ಟು ಹತ್ತು ಹತ್ತು ಬರೆದು ಹೋಗ್ಬೇಕು ನೀನು. ಆಮೇಲೆ ಏನಾಯಿತು, ಎಷ್ಟು ಉಪಯೋಗ ಆಯಿತು ಗೊತ್ತಾ? ಅದು ಶ್ರೇಯಸ್ಸು. ಆಗ ಕಷ್ಟನೇ, ಮುಂದೇನಾಯ್ತು ಅದು ಒಳ್ಳೆಯದೇ. ಇದನ್ನ ಅರ್ಥ ಮಾಡಿಕೊಂಡು, ಶ್ರೇಯಸ್ ಮತ್ತು ಪ್ರೇಯಸ್ ಶಬ್ದಗಳು ಟೆಕ್ನಿಕಲ್ ಟರ್ಮ್ಸ್ ಅವು, ಸುಮ್ಮನೆ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಮಾಡ್ಕೋಬಾರ್ದು. ನಮಗೆ ಶ್ರೇಯಸ್ಸನ್ನು ಹೇಳಿ ಅಂತ ಕೇಳಿ. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ ಕಲಾವಸ್ಮಿನ್ ಯುಗೇ ಜನಾಹ ಮಂದಾಸು ಮಂದ ಮತಯೋ ಮಂದಭಾಗ್ಯಾಹಿ ಉಪದೃತಾಹ. ಮತ್ತೆ ಹೇಳ್ತಾರೆ ಈಗ ನಮ್ಗೆ ಯಾರಿಗೆ ಹೇಳ್ಬೇಕು ಗೊತ್ತಾ? ನೀವೀಗ ಬರೀ ನಮ್ಮನ್ನಷ್ಟೇ ಉದ್ದೇಶಗಳನ್ನು ಬಿಡಬೇಡಿ, ನಾವು ತುಂಬ ಜನಗಳ ಪರವಾಗಿ ಕೇಳ್ತಾ ಇದ್ದೇವೆ. ಈ ಕಲಿಯುಗ ಎಂಥದ್ದು ಅಂದರೆ, ಪ್ರಾಯೇಣ ಸಾಮಾನ್ಯವಾಗಿ ಮರ್ತ್ಯಾಹ ಅಲ್ಪಾಯುಷ. ಮರ್ತ್ಯರು ಅಂದರೆ ಸಾಯೋರೆ, ಗ್ಯಾರಂಟಿ, ಡೌಟ್ ಇಲ್ಲ, ಮಾರ್ಟಲ್ ಬಾಡಿ. ಜೊತೆಗೆ ಅಲ್ಪಾಯುಷ, ಇವತ್ತು ಗ್ಯಾರಂಟಿ 5 ವರ್ಷ ಗ್ಯಾರಂಟಿ, 10 ವರ್ಷ ಗ್ಯಾರಂಟಿ ಕೊಡ್ತಾರಲ್ಲ, ಮನುಷ್ಯನ ನೋ ಗ್ಯಾರಂಟಿ ಅಟಲ್ ಅಂತ ಜನ್ಮ ಇದು, ಗ್ಯಾರಂಟಿನಿಂದ ಜನ್ಮ. ಆದ್ದರಿಂದ ಅಲ್ಪಾಯುಷೋ ಮರ್ತ್ಯಾಹ ಕಲವು ಅಸ್ಮಿನ್ ಯುಗೇ ಜನಾಹ. ಅದು ಭೂಲೋಕದೊಳಗೆ ಎಲ್ಲರೂ ಮರ್ತ್ಯರೇನೆ, ಆದರೆ ಕೃತಜ್ಞದಲ್ಲಿ ಒಂದು ಸೇಫ್ಟಿ ಇತ್ತು, 100,000 ವರ್ಷ ಇತ್ತು. ತ್ರೇತಾಯುಗದಲ್ಲಿ 10,000 ವರ್ಷ ಇತ್ತು, ತಾಪದಲ್ಲಿ 1,000 ವರ್ಷ ಇತ್ತು, ಕಲಿಯುಗದಲ್ಲಿ 120ಕ್ಕೆ ಬಂತು, ಅದು ಕೂಡ ಅನ್ಸರ್ಟನ್ 120. ಆದ್ದರಿಂದ ಭಾರಿ ಡೇಂಜರಸ್. ಆದ್ದರಿಂದ ಕಲವು ಅಂತ ಪದ ಹಾಕಿದರು. ಬರೀ ಮರ್ತ್ಯ ಅಂತ ಹೇಳಿದ್ರೆ ಸಾಕಾಗಿತ್ತು, ಕಲವು ಅಂತ ಯಾತಕ್ಕೆ ಹೇಳಿದರು ಅಂದರೆ, ಯುಗಕ್ರಮೇಣ ಏನಾಗ್ತಾ ಬರುತ್ತೆ, ಆಯುಷ್ಯ ಕಡಿಮೆ ಆಗ್ತಾ ಬರುತ್ತೆ. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯ. ಅಕಾಲ ಮೃತ್ಯು ಇರಬೇಕಾದ್ರೆ ಬಹಳ ಕಾರಣ ಇರಬೇಕಾಯ್ತು, ನಮ್ಮಲ್ಲಿ ಅದಿಲ್ಲ. ಇವು ಕಲಿಯುಗದಲ್ಲಿ ಯಾವಾಗ ಬೇಕಾದ್ರೆ ಗರ್ಭಸ್ಥರೇ ಸಾಯ್ಬೋದು, ಹುಟ್ಟತಿರ್ಲಿಕ್ಕೆ ಸಾಯ್ಬೋದು, ಇನ್ನೇನು ಡೆಲಿವರಿ ಆದಷ್ಟು ಸಾಯ್ಬೋದು, ಬೇರೆದ್ರಲ್ಲಿ ಹಾಗಲ್ಲ. ಅಲ್ಲ ಹೇಳ್ತಾರೆ ಆಚಾರ ಬರೀತಾರದು, ಹಿಂದಿನ ಕಾಲದೊಳಗೆ ಆ ಸಾಯಿಸಾಗಿರ ಎರಡೇ ಕಾರಣ, ಒಂದು ಇಚ್ಛೆಯಿಂದ ಸಾಯ್ಬೇಕು, ಇಲ್ಲ ದೊಡ್ಡವರು ಬಂದು ಕೊಲ್ಲಬೇಕು ಶತ್ರುಗಳನ್ನು, ಇಲ್ಲವರು ಸಾಯ್ತಿದ್ದಿಲ್ಲ. ನಾನಿಚ್ಛೆಯ ತನು ತಸ್ಮಿನ್ ಕಾಲೇ ತ್ಯಜ್ಯತೇಹಿ ಬಲಬದ್ಧಿರು ವಧಂ ವಿನ. ಆಚಾರ್ಯರ ಮಾತು, ದೊಡ್ಡ ಶತ್ರುಗಳು ಕೊಲ್ಲಬೇಕು ಒಂದು, ಇಲ್ಲ ಇಷ್ಟಪಟ್ಟು ಸಾಯ್ಬೇಕು ಒಂದು, ಬೇರೆ ಇಲ್ಲ. ಹಾ, ಅದೆಲ್ಲ ಇಷ್ಟು ಬೇರೆಯವರಂದು ಎಲ್ಲ ಸೇರ್ಕೊಳ್ತಾರೆ, ಶಾಪ ವರ ಎಲ್ಲ ಸೇರ್ಕೊಳ್ತಾರೆ, ಇಲ್ಲಿದ್ದು ಸಾಯ್ತಿದ್ದಿಲ್ಲ ಅವರು. ನಾವು ಈ ರೀತಿ ಕೇಸ್ ಆಗಲ್ಲ. ಪುಂಸಾಂ ಏಕಾತಂತ ಶ್ರೇಯ ತನ್ನ ಶಂಸಿತು ಅರ್ಹಸಿ ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ ಕಲಾವಸ್ಮಿನ್ ಯುಗೇ ಜನಾಹ ಕಲವು ಅಸ್ಮಿನ್ ಕಲಾವಸ್ಮಿನ್ ಅಂತ ಬಿಡಿಸ್ಬೇಕಲ್ಲ, ಕಲವು ಅಸ್ಮಿನ್ ಕಲಾವಸ್ಮಿನ್ ಅಂತ ಸಂಧಿಯಾಗಿರೋದು. ಮಂದಾಹ ಸುಮಂದ ಮತಯ ಮಂದ ಭಾಗ್ಯಾಹಿ ಉಪದೃತಾಹ. ಒಂದು ಕಡೆ ಆಯುಷ್ಯ ಭಾರಿ ಕಡಿಮೆ, ಎರಡನೇದು ಮಂದಾಹ ಸ್ಲೋ. ಏನು ಮಾಡಿದ್ರು ನಾಳೆ, ಇವತ್ತೆಲ್ಲ ಕೇಳ್ತಾರೆ ನಾಳೆ ಗ್ಯಾರಂಟಿ ಅಂತಾರೆ, ಇವತ್ತು ಮಾಡೋದಿಲ್ಲ. ನಾಳೆ ಗ್ಯಾರಂಟಿ, ರಿಟೈರ್ ಆದಮೇಲೆ ಗ್ಯಾರಂಟಿ, ಮುಂದಿನ ಜನ್ಮ ಗ್ಯಾರಂಟಿ ಇಷ್ಟೇ. ಸುಮಂದ ಮತ ಹೋಗಲಪ್ಪ ಸ್ಲೋಲಿ ಮಾಡ್ತಾರೆ, ಭಾರಿ ಬುದ್ಧಿವಂತ ಮೇಕಪ್ ಮಾಡ್ತಾರೆ ಅಂತ ಕೇಳಿದರೆ ಬುದ್ಧಿ ಭಾರಿ ಕಡಿಮೆ. ಮಂದಾಹ ಸುಮಂದ ಮತಯ ಭಾರಿ ದಡ್ರು, ಭಾರಿ ದಡ್ರು. ಅದು ಫಿಸಿಕಲ್ಲು, ಇದು ಇಂಟೆಲೆಕ್ಚುಯಲ್. ಫಿಸಿಕಲಿ ಸ್ಲೋ, ಇಂಟೆಲೆಕ್ಚುಯಲಿ ವೆರಿ ಡಲ್, ಎರಡಾಯ್ತು. ಮಂದ ಭಾಗ ಹೋಗಲಪ್ಪ ದುಡ್ಡು ಗಿಟ್ಟು ಅಡ್ಜಸ್ಟ್ ಮಾಡ್ಕೋತಾನೆ ಅಂತ ಕೇಳಿದರೆ ಮಂದ ಭಾಗ್ಯ ಸಂಪತ್ತು ಕೂಡ ಇಲ್ಲ. ಮೂರು ಉಪದ್ರುತ ಹೋಗಲಿ, ಹೆಲ್ತಾರು ಸರಿಯಾಗಿದೆ, ಬರೀ ಉಪದ್ರವಗಳು ಎಷ್ಟು. ಮಂದಾಹ ಸುಮಂದ ಮತಯ ಮಂದ ಭಾಗ್ಯಾಹಿ ಉಪದ್ರುತಾಹ, ನಾಲ್ಕು ದೋಷ ನಮಗಿದೆ. ಅದು ಮರ್ತ ನಾವು ಅಹಂ ಬ್ರಹ್ಮಾಸ್ಮಿಗಳು ಎಷ್ಟು ಪಜೀತಿ ಆಗುತ್ತೆ ನೋಡಿದರೆ, ಎಷ್ಟು ಡೇಂಜರ್ ಇದೆ. ಪರಮಾತ್ಮ ನೋಡಿದರೆ ಅಮಂದ, ಸುಮಂದವತಿ ಅಂದರೆ ಪೂರ್ಣ ಪ್ರಜ್ಞ, ಮಂದ ಭಾಗ್ಯ ಅಂದರೆ ಲಕ್ಷ್ಮೀಪತಿ, ಉಪದ್ರುತ ಹೆಸರೇಳಿದ್ರೆ ಉಪದ್ರ ನಮಗೆ ಹೋಗುತ್ತೆ. ಅಂದರೆ ಎಷ್ಟು ದೊಡ್ಡವರು ದೇವರು, ಅಂಥ ದೊಡ್ಡ ದೇವರಿಗೆ ನಮಗೇನು ಸಂಬಂಧ ಬರುತ್ತೆ? ಯೋಚನೆ ಮಾಡಿ. ನಿಮ್ಮ ಪ್ರಶ್ನೆ ಬೇರೆ ಇದೆಲ್ಲ. ಮಂದಾಹ ಸುಮಂದ ಮತಯ ಮಂದ ಭಾಗ್ಯ ಈ ಉಪದ್ರುತಾಹ ಮಂದಾಹ ಸ್ಲೋ ಅಂತ ನೀವು ಹೇಳಿದ್ರು ಮೊದಲೇ, ಅರ್ಥ ಸ್ಲೋ. ಈಗ ನಮ್ಮ ಪ್ರಕಾರ ಎಲ್ಲ ಫಾಸ್ಟ್, ನಮ್ಮ ಹುಡುಗರು ಸ್ಲೋ ಅಲ್ಲ, ಫಾಸ್ಟ್. ಬಟ್ ಯಾವುದ್ರಲ್ಲಿ ಫಾಸ್ಟ್ ಅವರು? ಲೌಕಿಕದಲ್ಲಿ ಫಾಸ್ಟ್. ಅದನ್ನ ಏನಂತ ಕರೆಯೋದಿಲ್ಲ, ಅದನ್ನು ಫಾಸ್ಟ್ ಅಂತ ಕರೆಯೋದಿಲ್ಲ. ಕತೆ ಕಾದಂಬರಿ ಚೆನ್ನಾಗಿ ಓದ್ತಿರ್ತಾರೆ, ಟೆಕ್ಸ್ಟ್ ಬುಕ್ ಓದೋದಿಲ್ಲ. ಅವನೇನಂತ ಕರೀತಾರೋ ಅನ್ನ ಓದೋದಿಲ್ಲ ಅಂತ ಕರಿತ ಓದೋನು ಅಂತ ಕರೆಯೋದಿಲ್ಲ. ಟೆಕ್ಸ್ಟ್ ಬುಕ್ ಕತೆ ಕಾದಂಬರಿ ಯಾವಾಗಲೂ ಏನು ಗೊತ್ತಾ, ಎಷ್ಟು ಪಾಠ ಮಾಡ್ತೀವಿ ಒಳಗೆ ಇಟ್ಕೊಂಡು ಓದ್ತಿರ್ತಾರೆ ಹುಡುಗರು. ಹೈಸ್ಕೂಲಲ್ಲಿ ಅದು ಅಭ್ಯಾಸ, ಇಟ್ಕೊಂಡು ಓದ್ತಾ ಇರ್ತಾರೆ. ಬೇಸ್ಟ್ ಪಾಪ ತನ್ನ ಪಾಠ ಕೇಳಿ ಎಂಜಾಯ್ ಮಾಡ್ತಾ ಇಟ್ಕೊಂಡಿರ್ತಾನೆ ಪಾಪ, ಅವ್ರಿಗೆ ಕತೆ ಕಾದಂಬರಿ ಎಂಜಾಯ್ ಮಾಡ್ತಾ ಕೂತಿರ್ತಾರೆ. ಅದು ಓದು ಅಂತ ಕರೀತಾರ, ಕರೆಯೋದಿಲ್ಲ. ಅದಕ್ಕೆ ಇದನ್ನು ಫಾಸ್ಟ್ ಅಂದ್ರೆ ಫಾಸ್ಟ್ ಅಲ್ಲ ಇದು. ಎಲ್ಲಿ ಸ್ಲೋ ಅಂತ ಗೊತ್ತಾಗುತ್ತೆ ನಮಗೀಗ, ರಜೆ ದಿವಸ ಆರಾಮ 9 ಎದ್ದು ಬಿಡ್ತಾರೆ, ಮುದೋಯ್ತು. ಬಸ್ಲಿ ಇವತ್ತು ಆಫೀಸ್ ಇಲ್ಲ, ಸದ್ಯ ಅವತ್ತಾರು ಬೇಗ ಸಂಧಾನೆ ಮಾಡ್ಬೋದಲ್ಲ, ಇಲ್ಲ ಸೊ ಮಂದ ಅಂತ ಆಯ್ತಲ್ಲ. ಸುಮಂದ ಮತಯ ಭಾರಿ ದಡ್ರು. ಯಾತಕ್ಕೆ ದಡ್ರು ಅಂದರೆ, ಹುಟ್ಟೋದು ಸಾಯ್ತಾರೆ, ಹುಟ್ಟೋದು ನೋಡ್ತಾರೆ, ಸಾಯೋದು ನೋಡ್ತಾರೆ, ರೋಗ ನೋಡ್ತಾರೆ, ತಾವು ಸಾಯ್ತೇವೆ ಅನ್ಕೊಳ್ಳೋದಿಲ್ವಲ್ಲ ದಡ್ರಲ್ವ. ಹೇಗಿದ್ರೆ ಸ್ವಲ್ಪಾರು ಹೊರಪ್ಪ ಮುಚ್ಚಿಟ್ಟಿಲ್ಲ, ಯಾರು ಸಾವನ್ನು ಮುಚ್ಚಿಟ್ಟಿದ್ದಾರಾ? ಕೆಲವು ನಿಯಮಗಳು ಉಂಟು, ನೀವು ಒಳ್ಳೆ ಸಭಾಭಾಗಕ್ಕೆ ಹೋಗಲಿ ಬಿಡಲಿ, ಸತ್ತ ಮಾತಾಡ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ಸಾಯದ ಗ್ಯಾರಂಟಿ ತಿಳ್ಕೊಂಬರ್ಲಿಕ್ಕೆ ಅಂತ ಅರ್ಥ. ಇದಿಲ್ಲ ಉತ್ಸವ ಯಾವಾಗ ಉತ್ಸವಕ್ಕೆ ಹೋದರೆ ಬಂಧುಗಳಂತೂ ಕನ್ಫರ್ಮ್ ಆಗೋದಿಲ್ವಂತೆ. ಇವು ಸೂತಕಾಯದಿಂದ ಮಾತಾಡ್ಸಕ್ಕೆ ಅದು ಭಾರಿ ದೊಡ್ಡದಂತೆ. ಧರ್ಮೋದಕ ಇತ್ಯಾದಿ ಹೋಗ್ತಾರಲ್ಲ ಬಂಧುತ್ವ, ಯಾತಕ್ಕೆ ಅಂದರೆ ನೋಡ್ಕೊಂಡು ತಿಳ್ಕೊಳ್ಳೇ ಬರಬೇಕು ಅವ್ರಿಗೆ ಅಲ್ಲ. ಸಾಮಾನ್ಯವಾಗಿ ಅದು ಇಷ್ಟು ಓಪನ್ ಆಗಿರೋದನ್ನು ಇಟ್ಕೊಂಡ್ರೆ ಎಷ್ಟು ತಪ್ಪಾಗಲಿಲ್ಲ. ಸುಮಂದ ಮತಯ ದಟ್ರು ಅಂತ ಗೊತ್ತಾಗೋದಿಲ್ಲ. ಇವತ್ತು ಎಷ್ಟೆಷ್ಟು ಬುದ್ಧಿವಂತಿರ್ತಾರೆ, ಏನು ಯೋಚನೆ ಕೂಡ ಮಾಡೋದಿಲ್ಲ. ಹಗಲು ರಾತ್ರಿ ಅಲ್ಲೋ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಈ ದೇಹ ಅನಿತ್ಯ ಅಂತ ಜ್ಞಾನ ಇರೋದಿಲ್ಲ. ತಮ್ಮ ಮಕ್ಕಳಿಗಂತೂ ಹೇಳೋ ಮೊದಲೇ ಹೇಳೋದಿಲ್ಲ, ಎಚ್ಚರಿಸ್ಬೇಕು ಮಕ್ಕಳಾಗೆಲ್ಲ. ಅಯ್ಯೋ ದೇವರು ಬಿಡಿ ಬಿಟ್ಟಿದ್ದಿಲ್ಲ, ಸಂಧಾನಿ ಬಿಟ್ಟಿದ್ದಿಲ್ಲ, ಏನು ಗತಿ ನಿಂದು ಅಂತ ಹೇಳ್ಬೇಕೋ ಬೇಡ. ದೇವ್ ಅದರಲ್ಲಿ ದೇವ್ ವೆರಿ ಹ್ಯಾಪಿ, ಗೊತ್ತಾಯ್ತಿಲ್ಲ ಸಂಧಾನ ತಿಳ್ಕೊಂಡು ಒದ್ದಾಡ್ತಿದ್ದೇವೆ, ತಿಳ್ಕೊಂಡು ಆರಾಮಾಗಿದ್ದಾರೆ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು, ಅವ್ರು ಹಿತವಕ್ತಿ ಹೇಳಬೇಕು ಅವ್ರಿಗೆ. ಸುಮಂದ ಮತಯ ಮಂದ ಭಾಗ್ಯ, ಏನು ಸಂಪತ್ತು ನಮ್ಮದೆಲ್ಲ ಕೂಡ ಇವತ್ತು, ಸಂಪತ್ತಿನ ಬೆಲೆ ಎಷ್ಟಿದೆ? ಏನೂ ಇಲ್ಲ. ಒಂದು ಹಿಂದಿನ ಕಾಲಕ್ಕೆ ಭಯ ಏನಿರ್ತಿತ್ತು ಗೊತ್ತಾ? ಇವತ್ತೆಲ್ಲ ಯಾವ ಡ್ರೆಸ್ ತೊಗೊಂಡ್ರು ಕೂಡ ಎಷ್ಟಿರುತ್ತೆ, ಲಿಮಿಟೆಡ್ ಇರುತ್ತೆ. ಅವರೆಲ್ಲ ಎಂಥ ಕಿರೀಟ ಹಾರ ಅವೆಲ್ಲ ದೇವ್ರ ವರ್ಣನೆ ಕೇಳ್ಬೋದಾಯ್ತು. ದೃಢ ವರ್ಣನೆ ಕೇಳಿಬಿಟ್ರೆ ಆನಂದವೇ ಆನಂದ, ಎಂಥ ಸಂಭ್ರಮ ಗೊತ್ತಾ ಅವರಿಗೆ? ಅಷ್ಟು ಭಾಗ್ಯ ಇವತ್ತು ಯಾರಿಗೆ ಜಗತ್ತಿಲ್ಲ. ಬ್ಯಾಗ್ನಲ್ಲಿ ದುಡ್ಡು ಇರ್ಬೋದೇ ಹೊರತು ರಿಯಲ್ ದುಡ್ಡು ಮೈ ಮೇಲೆ ಏನು ದುಡ್ಡು ಇರುತ್ತೆ ಇವ್ರಿಗೆ? ಏನೂ ಇಲ್ಲ, ಎಂಜಾಯ್ ಮಾಡೇ ಗೊತ್ತಿಲ್ಲ. ಇವರು ಕೂಡಿಟ್ಟು ಸಾಯ್ತಾರೆ ಹೊರತು ನೋಡಿ, ಅದು ಎಷ್ಟು 1,000 ಕೋಟಿ ಸತ್ತಿದ್ದು ಬಿಟ್ಟು ಸತ್ತಿರೋದು, 800,000 ಕೋಟಿ ದುಡ್ಡು ಸತ್ತಿರ್ಬೇಕಾದ್ರೆ ಬಂದಿದ್ದೆ ಹಿಂದೆ ಎಷ್ಟು ಜನಕ್ಕೆ ಏನೇನೋ ಕೊಟ್ಟು 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 ಬಂದಿದ್ದು ಏನಾಯ್ತು ಅದರಿಂದ? ಏನು ಅದು ಮಾಡದೆ ಹೋಗಿದ್ರೆ ಎಷ್ಟು ಉಳಿತಿತ್ತು? ಅದೆಲ್ಲ ಯಾರದೋ ಪಾಲಾಗುತ್ತೆ, ಏನಾಗುತ್ತೆ, ಮಿಸ್ಯೂಸ್ ಆಗುತ್ತೆ. ಟೆರರಿಸ್ಟ್ ಅಂತ ತಗೋತಾರೆ, ಕೆಲವು ಸಲ ತೊಗೊಂಡು ಟೆರರಿಸ್ಟ್ ಆಗ್ತಾರೆ. ಏನೇನು ಬೇಕಾದ್ರೆ ಆಗ್ಬೋದು, ಅಲ್ಲ ಅದೆಲ್ಲ ಬೇಡ ನಮಗೆ. ಅದು ಹೇಳಿದ್ದು ಅವೆಲ್ಲ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಬಟ್ ಅದರಿಂದ ಉಪಯೋಗ ಏನಾಯ್ತು ನಮಗೆ? ಆ ಭಾಗ್ಯ ಭಾಗ್ಯ ಅಂತ ಕೌಂಟ್ ಆಗುತ್ತಾ? ಎಂಜಾಯ್ ಮಾಡಿ ಇಷ್ಟೆಲ್ಲ ಬಿಡಿಸ್ಕೊಂಡಿದ್ದೆ, ಅವ್ರು ಚೂರು ತಿನ್ನಲಿಲ್ಲ ಭಾಗ್ಯನ. ಅದು ಒಂದು ಬಡಿಸಿದ್ದಾರೆ, ಎಲ್ಲ ರೋಗ ನೋಡಿ ಇದು ತೆಗೆದಿರ್ತಾರೆ, ಅದನ್ನು ತೆಗೆದಿರ್ತಾರೆ ಇರ್ತಿರ್ತಾರೆ. ಇವ್ರು ಯಾಕೆ ಬಡಿಸಿದ್ರೆ ಅಂತ ಆ ಥರ ಬಡಿಸಿದ್ರೆ ಅನ್ನ ನೋಡಿ ಗ್ರೇಟ್ ಅನ್ಬಾರ್ದಂತೆ, ತಿಂದು ನೋಡಿ ಗ್ರೇಟ್ ಅನ್ಬೇಕಂತೆ. ಅಲ್ಲ, ಜೀರ್ಣ ಆದ್ಮೇಲೆ ಗ್ರೇಟ್ ಅನ್ಬೇಕಂತ ಹೊಟ್ಟು ಕೂಡ. ಜೀರ್ಣವನ್ನ ಪ್ರಶಂಸಿ ತಿಂದ ಆಸೆಗೆ ದುಡ್ಡು, ಆಮೇಲೆ ನೋಡಿದ್ರೆ ಆಸ್ಪತ್ರೆ ಸೀದ ಆಸ್ಪತ್ರೆಗೆ ಹೋಗಿ ಆಸೆ ಬರ್ಕ ಅಂತಾರೆ. ಅದೆಲ್ಲ ಅನ್ನ ತಿರ್ಬೇಕು, ತಿನ್ನಬೇಕು, ಜೀರ್ಣ ಆಗಬೇಕು ಅಲ್ಲಿಗೆ ಅದು ತಿಂದ ಹಾಗೆ. ಇವತ್ತು ಎಲ್ಲಿದೆ ನಮಗೆ ಅದು? ಹೇಳಿದ್ನಲ್ಲ, ಅಲ್ಲ ಹೇಳಿದ್ನಲ್ಲ, ವೈಯಕ್ತಿಕ ವಿಚಾರ ನಮಗೆ ಬೇಡ. ಒಟ್ಟು ಹೇಳಿದ್ದು ತಿಳ್ಕೊ, ಈ ಸೂಚನೆಗಳಿದೆಯಲ್ಲ ಸಾಕಷ್ಟು, ಅದು ವಾಚ್ಯ ಮಾಡೋದು ಬೇಕಾಗಿಲ್ಲ, ಸಜೆಸ್ಟ್ ಮಾಡಿದ್ರೆ ಸಾಕು. ಭೂರೀಡಿ ಭೂರಕ್ಕೆ ಬಂದ ಭಾಗ್ಯ ಈ ಉಪದ್ರುತ ಬರೀ ಉಪದ್ರವಗಳು. ಏನು ಏನು ಆರೋಗ್ಯ ಸರಿ ಯೋಚನೆ ಮಾಡಿ, ಏನು ಯಾರು ಕೇಳಿ ಹಾಲು ಒಂದು ಕಂಡುಪಿಡಿಸಿರು, ಅಯ್ಯೋ ಅಯ್ಯೋ ಅಂದರೆ ಶುರು ಮಾಡೋದು. ಹೇಗಿದ್ದೀರಿ ಕೇಳಿದ್ರೆ ನಮ್ಮ ಪುಣ್ಯ, ಕೇಳಿದ ತಕ್ಷಣ ಅಯ್ಯೋ ಅಂದರೆ ಶುರು ಮಾಡ್ದ. ಯಾಕೆ ಅಂದರೆ ಉಪದ್ರುತ ಎದ್ರೆ ಕೂಡಲಕ್ಕೆ ಬರಲ್ಲ, ಕೂತ್ರೆ ಹೇಳಕ್ ಬರಲ್ಲ. ಇದೆಂತ ಯೋಗ ಇದು? ಹಿಂದಿನ ಕಾಲದ ಜನ 70 ವರ್ಷ 800 ವರ್ಷ ಆಚಾರ ಬರೀತಾರೆ. ಭೀಷ್ಮರು ಯಾವ ಯುದ್ಧ ಮಾಡ್ತಿದ್ರು ಅಂದರೆ ಪರಾ ನವೀನಿವ ಹುಡು ಯುವಕರು ನಾಚಬೇಕಂತ ಯುದ್ಧ ಮಾಡ್ತಿದ್ರಂತ. ಪಾಂಡವರ ಕಾಲ ಯುದ್ಧ ಎಲ್ಲ ಮಿನಿಮಮ್ 70 ಇಯರ್ಸ್ನವರೇ, ಅಜ್ಜಿ ಕೆಲವರು ಬಿಟ್ಟುಬಿಟ್ರೆ ಎಲ್ಲ ಪ್ಲಸ್ 70+ ಅವರೆಲ್ಲ 70+ ಯುದ್ಧ ಅಲ್ಲ, ಕೋಲ್ ಕೈಯಲ್ಲಿ ಅಂದರೆ ಎಂತ ಎಷ್ಟು ವ್ಯತ್ಯಾಸ ಇದೆ. ಉಪದ್ರುತ ದೇಹದ ಆರೋಗ್ಯ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ, ಮನೆ ಹೊರಗೆ ನೋಡಿದ್ರೆ ಅದು ವಾತಾವರಣ ಸರಿ ಇಲ್ಲ, ತಾಪತ್ರಯಗಳು ಸೇರಿದೆ. ಉಪದ್ರುತ ಭೂರೀಣಿ ಭೂರಿ ಕರ್ಮಾಣಿ, ಕೆಲಸ ಮಾಡೋದು ನೋಡಿದ್ರೆ ಸಿಕ್ಕಾಬಟ್ಟೆ ಇದೆ. ಭೂರೀಣಿ ಭೂರಿ ಕರ್ಮಾಣಿ, ಕೆಲಸ ನೋಡಿದ್ರೆ ಇರಬೇಕಾದ್ರೆ ಬದಿರಿಗೆ ಒಂದು ಕೆಲವು ಬಸ್ ಇರ್ತವೆ, ಟೂರಿಸ್ಟ್ ಹಾಕಿಬಿಡ್ತಾರೆ, ವರ್ಸ್ಟ್ ಬಸ್ ತೊಗೊಂಡಿರ್ತಾರೆ ಅವ್ರು ಪಾಪ. ಓ ಒಂದು ಊರಿಗೆ ನಿಲ್ಲಬೇಕದು, ಮುಂದಕ್ಕೆ ಹೋಗೋದೇ ಇಲ್ಲ. ಅಡಿಗೆ ಊಟ ಆದ್ರೆ ಆ ರಿಪೇರಿ ಶುರು ಮಾಡ್ತಾರೆ ಅವನು, ಸುಮ್ಮನೆ ಕಾಯ್ಕೊಂಡು ಕೂತಿರ್ತಾರೆ. ಶುರುವಾಗುತ್ತೆ ಮತ್ತೆ ಹಸಿವಾಗಿರುತ್ತೆ ಇವರಿಗೆ. ಎಷ್ಟೋ ಟೂರಿಸ್ಟ್ ಬಸ್ ಹೋದರೆ ಹಡೆಬಾರನೇ ಎಷ್ಟು, ಯಾವ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಗಾಡಿ ತೊಗೊಂಡಿರ್ತಾರೆ ಸಾಮಾನ್ಯ. ಅವು ಎಲ್ಲೋದ್ರೂ ಮುಂದಕ್ಕೆ ಹೋಗೋದೇ ಇಲ್ಲ ಅವರು, ಅವ್ರು ಅಂಥದ್ದನ್ನೇ ಕೊಟ್ಟಿರ್ತಾನೆ ಇವರಿಗೆ. ಅವ್ರು ಇವ್ರಿಗೆ ಕೆಲವು ಬರ್ತು ಹೋಗ್ಬಿಟ್ಟು ಇಡೀ ದಿವಸ ಕೂತಿರೋದು, ಅನುಭವ ಹೇಳ್ತಿರೋದು ಅವೆಲ್ಲ ಕೂಡ ಕತ್ಕೊಂಡು ಹೋಗಿರೋದು. ಯಾರು ಪುಣ್ಯಲ್ಲ ಪುರುಷ ದಾರಿ ಹೇಳೋದು ಕಟ್ಟಿರೋದು ಅಷ್ಟೇ, ಆ ದಾರ ಇಲ್ಲ ಅನ್ನಕ್ಕೆಲ್ಲ ಯಾವುದೂ ಇಲ್ಲ. ಒಂದು ಸುಮ್ಮನೆ ಕಾಯ್ಕೊಂತ ಯಾವ ರಿಪೇರಿ ಆಗುತ್ತೆ ಅಂತೇಳಿ. ಈ ರೀತಿ ಇದ್ರೆ ಏನಾಗುತ್ತೆ? ಉಪದ್ರುತ ಏನು ಉಪಯೋಗ ಇಲ್ಲ ನಮಗೆ, ಅಷ್ಟು ದೂರ ಹೋಗಬೇಕಾಗಿದೆ ಮತ್ತೆ ಏನಾಗೋದಿಲ್ಲ. ಭೂರಿ ಕರ್ಮಾಣಿ, ಎಷ್ಟೋ ಸರ್ತಿ ಗಯಾಪ್ರಯ ಕರ್ಕೊಂಡು ಹೋಗ್ತಾರೆ, ಮಧ್ಯಾಹ್ನ 3 ಗಂಟೆಗೆ ಕರ್ಕೊಂಡು ಹೋಗ್ತಾರೆ, ಮರುದಿವಸ ಇನ್ನೊಂದು ಕಡೆ ಹೋಗ್ಬೇಕು. ಏನು ಮಾಡೋ 3 ಗಂಟೆಗೆ ಹೋಗಿ ಅವನು? 3 ಸಾಧನೆ ಮಾಡ್ಬೇಕಲ್ಲಿ ಗಯಾದೊಳಗೆ. ಏನು ಮಾಡ್ತಾನೆ? ಎಲ್ಲ ಕಾಟತಾರಕ್ಕೆ ಮಾಡದೆ ಮಾಡಿ ಹೋಗ್ಬಿಡ್ತಾನೆ ಕಡೆ. ವ್ಯವಸ್ಥಿತವಾಗಿ ಮಾಡೋ ಸಂತೇನಿಲ್ಲ. ಇವರೆಲ್ಲ ಪ್ಲಾನ್ ಮಾಡೋದಿಲ್ಲ ಅದನ್ನೆಲ್ಲ. ಇವರೆಲ್ಲ ಒಂದು ಯಾರ ಯಾತ್ರಿಗಳು ಹ್ಯಾಗೆ ಪ್ಲಾನ್ ಮಾಡ್ತಾರಂದರೆ, 2 ಊಟ 1 ತಿಂಡಿ ಅಂತ ಹೇಳಿರ್ತಾರೆ. ಆ 2 ಊಟರು 2 ಕಟ್ ಮಾಡ್ತಾರೆ 3ರಲ್ಲಿ ಅವರು. 2 ಊಟದಲ್ಲಿ 2 ಊಟ ಎಂದೂ ಕೊಡೋದಿಲ್ಲ ಅವರು, ಗೊತ್ತಾಯ್ತಾ? ಮತ್ತೆ ಪೇಪರಲ್ಲಿ ಅಷ್ಟೇ ಇರುತ್ತೆ. ತಿಂಡಿ ಅಂತೇಳಿದರೆ ಯಾವಾಗಲೋ ಕೊಡ್ತಾರೆ, ಯಾರೋ ಕೊಡ್ತಾರೆ, ಅಲ್ಲಿ ಮಲಿಬಿಟ್ಟಿರ್ತಾರೆ. ಅದು 12 ಗಂಟೆ ಕೊಡ್ತಾರೆ, ಎಲ್ಲ ಮಲಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ. ತುಂಬ ಜನ ಕಮರ್ಷಿಯಲ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಬುದ್ಧಿ ಉಪಯೋಗಿಸ್ತಾರೆ. ಆ ರೀತಿಯೇ 100 ನಮ್ಗೆ ಹೋಗೋ ದೂರ ಎಷ್ಟು, ನಾವು ಮಾಡ್ತಿರೋ ಸಾಧನೆ ಎಷ್ಟು ಅರ್ಥ ಆಗುತ್ತೆ. ತಿಂಗಳಿಗೆ ಒಂದು 500 ರೂಪಾಯಿ ಸಂಬಳ ತೊಗೊಂಡು ಅದರಲ್ಲಿ 3-4 ಒಂದು ಡಿಡಕ್ಷನ್ ಹೋಗಿಬಿಟ್ಟು ನಾನು ಮನೆ ಕಟ್ತೀನಿ ಅಂತ ಇದ್ದಾರೆ, ಏನಂತಾರೆ? ನೀನು ಈ ಲೆವೆಲ್ ಎಂದು ಮನೆ ಕಟ್ತೀನಿ ಅಂತ ಕೇಳ್ತಾರೆ. ಮನೆ ಬಾಡಿ ಕೊಡೋದಕ್ಕಾಗೋದಿಲ್ಲ, ಮನೆ ಕಟ್ತೀಯ ಅಂತ ಕೇಳ್ತಾರಲ್ಲ. ಹಾಗೆ ಇದನ್ನ ಅರ್ಥ ಮಾಡಿಕೊಂಡು ಎಷ್ಟು ದೊಡ್ಡ ಕೆಲಸ ಮಾಡಬೇಕಾಗಿ, ಶ್ರೋತವ್ಯಾನಿ ವಿಭಾಗಚ, ಎಷ್ಟು ಗ್ರಂಥ ಕೇಳಬೇಕು ನಾವು, ಎಷ್ಟು ಶಾಸ್ತ್ರ ಓದ್ಬೇಕು, ಎಷ್ಟು ಬಾಕಿ ಇದೆ ಗೊತ್ತಾ, ಸಿಲೆಬಸ್ ಕಂಪ್ಲೀಟ್ ಮಾಡಬೇಕಲ್ಲ, ಆ ಸಿಲೆಬಸ್ ಲಿಸ್ಟ್ ತೊಗೊಂಡ್ಬಿಟ್ರೆ ಗಾಬರಿ ಆಗಿಬಿಡ್ಬೇಕು. ಅಷ್ಟಿದೆ ಭೂರಿಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ, ಕರ್ಮ ಎಷ್ಟು ಮಾಡ್ಬೇಕು ಗೊತ್ತಾ, ಪ್ರತಿದಿನ ಕರ್ಮ ಎಷ್ಟು, ಸದಾಚಾರ ಸ್ಮೃತಿ ಓದ್ಬೇಕು, ಕೃತಾವೃತ ಮಾನ ಓದ್ಬೇಕು, ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಎಷ್ಟು ಕರ್ಮ ಇದೆ, ಎಷ್ಟು ತಿಳುವಳಿಕೆ ಇದೆ, ಜ್ಞಾನ ಎಷ್ಟು ಬೇಕು, ಕರ್ಮ ಎಷ್ಟು ಬೇಕು ನಮಗೆ. ನಮ್ಮ ನಂತಿರ್ತಾರೆ ಎಷ್ಟೋ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿಲ್ಲ, ಏನೋ ಪ್ರಾಜೆಕ್ಟ್ ಮಾಡಿಲ್ಲ, ಇದು ಮಾಡಿಲ್ಲ, ಓಡಾಡ್ತಿರ್ತಾರೆ. ನಮ್ಗೆ ಈ ಪ್ರಾಜೆಕ್ಟ್ ಎಲ್ಲಾಗಿದೆ ನೋಡಿ. ಅತಃ ಸರ್ಗ ಸಾಧೋತ್ರ ಸ್ವಭೂರಿ ಯತ್ಸಾರಂ ಸಮುದ್ರತ್ಯ ಮನೀಷಯ ಭೂರಿ ಬ್ರೂಹಿ ಭದ್ರಾಯ ಭೂತಾನಾಂ ಏರಾತ್ಮ ಆಶು ಪ್ರಸೀದತಿ ಇತ್ಯಾದಿ ಮುಂದೆ ಹೇಳಿದ್ದೇವೆ. ದಯವಿಟ್ಟು ನಮ್ಗೆ ಹೇಗೆ ಹೇಳಬೇಕು ಗೊತ್ತಾ, ಮೋಕ್ಷ ಸಾಧನೆ ವಿಚಾರ ಹೇಳಬೇಕು, ನಮ್ಮಂಥವ್ರಿಗೆ ಹೇಳಬೇಕು, ಇಂಥ ಜನಕ್ಕೆ ಹೇಳಬೇಕು, ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಂದರೆ ಎಲ್ಲರಿಗೂ ಹೇಳ್ತಾ ಹೋಗ್ಬೇಡಿ, ಇಲ್ಲಿ ಕೂತವರೆಲ್ಲ ಹೇಳ್ತಾರೆ, ಉಪನ್ಯಾಸಕ್ಕೆ ಬಂದ ಹೇಳ್ತಾರೆ, ಸ್ವಾಮಿ ಎಂದೆಂದು ಉಪನ್ಯಾಸನ ಕೇಳಿದವರಲ್ಲ ಇವರು, ಏನೇನು ಗೊತ್ತಿಲ್ಲ, ಆದಷ್ಟು ಸರಳವಾಗಿ ಹೇಳಿ ಅಂತ ಕೇಳ್ತಾರೆ ಬಂದು. ಯಾಕೆ ಎಂಥವರೆಲ್ಲ ಮತ್ತೆ ಪರಿಚಯ ಮಾಡಿಕೊಡ್ತೀವಿ, ಯಾರು ಇದ್ರ ಕೆಲಸ ಹೇಳ್ತಾರೆ, ಇಲ್ಲಿ ಭಾರಿ ತಲೆ ಹೇಳ್ತವ್ರು ಇರ್ತಾರೆ, ಅವ್ರಿಗೆ ವಿಚಾರ ಕೇಳೋದು ಅಂತ ಕೇಳ್ತಾರೆ, ಇನ್ನು ಕೆಲವರು ಬೇರೆ ಮತ್ತವ್ರು ಇದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ಹೇಳಿದ್ರು, ಇಲ್ಲ ನಾವು ಆರೋಗ್ಯ ಸರಿ ಇಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಮೋಟ್ರಕ್ಕೆ ಬೇರೆ ಹೋಗಬೇಕಾಗಿದೆ, ಭಾರಿ ತಿಳಿದವರು ಎಲ್ಲ ಹೇಳ್ಬಿಡ್ಬೇಡಿ, ನಮಗೆ ರಹಸ್ಯವಾದ ಮಾತ್ರ ಹೇಳಿ ಅಂತ ಕೇಳ್ತಾರೆ. ಇದೆಲ್ಲ ಇಂಟ್ರಡಕ್ಷನ್ನಲ್ಲಿ ಈ ಪ್ರಶ್ನೆಗೆ ಇಷ್ಟೆಲ್ಲ ಕೇಳಿದ್ರೆ ಉತ್ತರ ಹೇಗೆ ಹೇಳ್ತಾರೆ ಗೊತ್ತಾಗುತ್ತೆ. ಭಾಗವತ ಜ್ಞಾತಕ್ಕೆ ಮಹತ್ವ ಬಂತು ಅಂದರೆ ಇಂಥವರಿಗೋಸ್ಕರ ಭಾಗವತ ಹೇಳ್ತಿರೋದ್ರಿಂದ, ನಾ ಗುಂಪಿ ನಾವು ಬರೋದ್ರಿಂದ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಅಲ್ಲ ಅಲ್ಲ ಅಲ್ಲ, ಕಲಿಯುಗಕ್ಕೆ ಬಂದ್ಮೇಲೆ ಮುಂದೆ ಏನಾಗುತ್ತೆ ಅದಕ್ಕೆ ರಹಸ್ಯ? ಇವತ್ತು ಜ್ಯೂಸ್ ಇದೆ, ರೋಗಿಗೂ ಬರುತ್ತೆ, ಒಳ್ಳೆ ಆರೋಗ್ಯವಂತರಿಗೂ ಬರುತ್ತೆ, ಹೊತ್ತಾನೆ ಆರೋಗ್ಯವಂತರು ಜ್ಯೂಸ್ ಕುಡಿತಾರೋ ಇಲ್ವೋ, ರೋಗಿಗಳಿಗೆ ಕೊಡ್ತಾರೋ ಇಲ್ಲ, ಈಗ ರೋಗಿಗಳಿಗೆ ಉಪಯೋಗ, ಆರೋಗ್ಯವಂತರು ಉಪಯೋಗ. ಅದೇ ರೀತಿಯಲ್ಲಿ ಭಾಗವತ ಯಾರಿಗೂ ಉಪಯೋಗ ಇದೋ, ಏನು ಗೊತ್ತಿಲ್ಲದವ್ರಿಗೂ ಉಪಯೋಗ, ಗೊತ್ತಿದ್ದವ್ರಿಗೂ ಉಪಯೋಗ. ಆಚಾರ ಸ್ವರಮೂಲ ಗ್ರಂಥ ಇದೆ, ಆಚಾರ ಹೇಳ್ತಾರೆ. ಹೇಗೆ ಬರೆದಿದ್ದೇವೆ ಅಂದರೆ, ಬಾಲಸಂಗಮಿ ಬೋಧಯ ದೃಶ್ಯಂ, ಬಿಗಿನರ್ಸ್ಗೂ ತಿಳಿಬೇಕು, ದುರ್ನಿರೂಪ ವಚನಂಚ ಪಂಡಿತೈಹಿ, ಪಂಡಿತರಿಗೂ ಪೂರ್ತಿ ತಿಳಿಬಾರದು. ಅದು ಭಾಗವತ ವೈಶಿಷ್ಟ್ಯ. ಒಂದರ್ಥದಲ್ಲಿ ಯಾರು ಬೇಕಾದ್ರೂ ಓದ್ಬೋದು, ಇನ್ನೊಂದು ಅರ್ಥದಲ್ಲಿ ಪೂರ್ತಿ ಯಾರಿಗೂ ತಿಳಿಯೋದಿಲ್ಲ. ದೇರ್ಫೋರ್ ಇದು ಕಲಿಯುಗದಲ್ಲಿ ಮಾತ್ರ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟ ಗ್ರಂಥ ಇದು. ಯಾರಿಗೆ ಚೆನ್ನಾಗಿ ತಿಳಿತ ಅಂದ್ರೆ ಗೊತ್ತಾ, ಏನು ತಿಳಿಯುತ್ತೆ ಗೊತ್ತಾ ಅವರಿಗೆ, ಅಬ್ಬ ಇನ್ನೂ ಎಷ್ಟಿದೆ ಅಂತ ಆ ಥರ ತಿಳಿಯುತ್ತೆ, ತಿಳಿಯೋದಿಲ್ಲ ಆ ರೀತಿ ಅಲ್ಲ, ಮುಗಿಸ್ಲಿಕ್ಕಾಗೋದಿಲ್ಲ ಅಂತ. ನಾಳೆ ನಾಡಿದ್ದು ಕಂಡಿರುವ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ.